ॐ वसुदेवसुतं देवं त्वं सुचाणूरमर्दनम् देवकी परमानन्दं कृष्णं वन्दे जगद्गुरुं हरिः ॐ अनपेक्षशुचिर्दक्ष उदासीनो गतव्यतः सर्वारम्भपरित्यागी यो मद्भक्तः समे प्रियः। ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣ ಭಕ್ತನಾದವನು ಪಾಲಿಸಬೇಕಾದ ಇನ್ನಾರು ಗುಣಗಳ ವಿಚಾರವಾಗಿ ಹೇಳ್ತಾ ಇದ್ದಾನೆ. ಇವುಗಳಲ್ಲಿ ಅನಪೇಕ್ಷನಾಗಿರೋದು ಅಂದ್ರೆ ಏನು ಅನ್ನೋದನ್ನ ನಿನ್ನೆ ದಿನ ಸವಿಸ್ತಾರವಾಗಿ ನೋಡಿದ್ದೇವೆ. ಈಗ ಈ ಎರಡನೇ ಗುಣವಾದ ಶುಚಿತ್ವದ ವಿಚಾರವಾಗಿ ನೋಡೋಣ. ಶುಚಿಯಾದ ಭಕ್ತ ತನಗೆ ಪ್ರಿಯ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಶುಚಿಯಾಗಿರೋದು ಅಂದ್ರೇನು ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ಏನು ಅಂತಂದ್ರೆ ಸೋಪ್ ಹಚ್ಚಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟರೆ ಅದೇ ಶುಚಿ, ಜೊತೆಗೆ ಸ್ವಲ್ಪ ಪೌಡರ್ ಸುರುಕೊಂಡ್ರಾಯ್ತು. ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ನಾನು ಈ ಮಾತನ್ನು ಹೇಳಿದಾಗ ಕೆಲವರು ಈಗ ಮನಸ್ಸಿನಲ್ಲೇ ಅಂದ್ಕೊಳ್ಬಹುದು, ಏನು ಅಂತಂದ್ರೆ ಪರವಾಗಿಲ್ಲ, ನಾವು ದಿನಾಲೂ ಸ್ನಾನ ಮಾಡ್ತೇವೆ, ಮಡಿ ಬಟ್ಟೆ ಧರಿಸ್ತೇವೆ, ಆದ್ರಿಂದ ಉತ್ತಮ ಭಕ್ತನ ಲಕ್ಷಣಗಳಲ್ಲಿ ಈ ಒಂದು ಗುಣ ನಮ್ಮಲ್ಲಿ ಇದೆ ಅಂತ. ಆದರೆ ಶ್ರೀಕೃಷ್ಣ ಹೇಳಿದಂತಹ ಶುಚಿತ್ವದ ಅರ್ಥ ಇಷ್ಟೇ ಆಗಿರೋದಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಇನ್ನೂ ಹೆಚ್ಚಿನ ಅರ್ಥ ಇರಬೇಕು. ಅದನ್ನೀಗ ವಿವರವಾಗಿ ನೋಡೋಣ. ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಕೇವಲ ಶರೀರ ಮಾತ್ರ ಅಲ್ಲ, ನಮ್ಮಲ್ಲಿ ಪ್ರಧಾನವಾಗಿ ಮೂರು ಅಂಶಗಳು ಸೇರಿಕೊಂಡಿವೆ. ಆ ಮೂರು ಯಾವುವು ಅಂತಂದರೆ ಶರೀರ, ಮಾತು, ಮನಸ್ಸು. ನಮ್ಮ ವ್ಯಕ್ತಿತ್ವದಲ್ಲಿ ಶರೀರ ಎಷ್ಟು ಮುಖ್ಯವೋ ಮಾತು ಅಷ್ಟೇ ಮುಖ್ಯ, ಮಾತು ಎಷ್ಟು ಮುಖ್ಯವೋ ಮನಸ್ಸು ಅಷ್ಟೇ ಮುಖ್ಯ. ಈ ಮೂರನ್ನು ತ್ರಿಕರಣ ಅಂತ ಕರೆಯಲಾಗಿದೆ. ಈ ಮೂರು ಉಪಕರಣಗಳು ಅಂದರೆ ಶರೀರ, ಮಾತು, ಮನಸ್ಸು ಅಂತನ್ನುವ ಈ ಮೂರು ಉಪಕರಣಗಳು ಸೇರಿ ನಮ್ಮ ವ್ಯಕ್ತಿತ್ವ. ಆದ್ದರಿಂದ ನಮ್ಮ ಇಡೀ ವ್ಯಕ್ತಿತ್ವವನ್ನು ಶುಚಿಯಾಗಿಟ್ಟಿರಬೇಕು ಅಂತ ಹೇಳಿದಾಗ ಈ ತ್ರಿಕರಣಗಳನ್ನು ಶುಚಿಯಾಗಿಡಬೇಕು ಅಂತ ಅರ್ಥ. ಮೊದಲನೇದಾಗಿ ಈ ಶರೀರವನ್ನು ಶುದ್ಧವಾಗಿಡೋದು ಹೇಗೆ? ಸ್ನಾನ ಮಾಡಿದ್ರಾಯಿತು ಅಂತ ನಾವು ತಿಳಿದುಕೊಳ್ತೇವೆ, ಆದರೆ ಶರೀರ ಶುದ್ಧಿಗೆ ಇಷ್ಟೇ ಸಾಕಾಗೋದಿಲ್ಲ. ನಾವು ತಿನ್ನುವ ಆಹಾರವೂ ಕೂಡ ಶುದ್ಧವಾಗಿರಬೇಕು. ಶರೀರದ ಹೊರಭಾಗವಷ್ಟೇ ಶುದ್ಧವಾಗಿದ್ದರೆ ಸಾಲದು, ಶರೀರದ ಒಳಭಾಗವೂ ಶುದ್ಧವಾಗಿರಬೇಕಾಗತ್ತೆ. ಆದ್ದರಿಂದ ಶರೀರದ ಹೊರಭಾಗದ ಶುದ್ಧಿಗೆ ಸ್ನಾನ, ಶರೀರದ ಒಳಭಾಗದ ಶುದ್ಧಿಗೆ ಶುದ್ಧವಾದ ಆಹಾರ. ಇಲ್ಲಿ ಇನ್ನೂ ಒಂದು ಧರ್ಮ ಸೂಕ್ಷ್ಮ ಇದೆ. ಏನು ಅಂತಂದರೆ ಮೋಸ ಕಪಟ ವಂಚನೆಯಿಂದ ಸಂಪಾದಿಸಿದ ಆಹಾರ ಸಾಮಗ್ರಿಗಳು ಎಷ್ಟೇ ಶುಚಿಯಾಗಿದ್ದರೂ ಅವುಗಳ ಸೇವನೆಯಿಂದ ನಮ್ಮ ಶರೀರ ಶುದ್ಧವಾಗೋದಿಲ್ಲ, ಬದಲಾಗಿ ಮಲಿನವಾಗುತ್ತೆ. ಈ ರೀತಿ ಅಧರ್ಮದಿಂದ ಸಂಪಾದಿಸಿದ ಆಹಾರವನ್ನು ಸೇವಿಸುವುದರಿಂದ ಮಲಿನಗೊಂಡ ನಮ್ಮ ದೇಹ ಮನಸ್ಸು ಆಧ್ಯಾತ್ಮಿಕ ಸಾಧನೆಗೆ ಅನರ್ಹವಾಗಿ ಬಿಡುತ್ತೆ. ಆದ್ದರಿಂದ ಶುಚಿಯಾದವನು ಅಂತ ಹೇಳಿದಾಗ ಧರ್ಮ ಮಾರ್ಗದಿಂದ ಸಂಪಾದಿಸಿದ ಹಣದಿಂದ ಶರೀರ ಧಾರಣೆ ಮಾಡಿಕೊಂಡವನು ಅಂತ ಅರ್ಥ. ಇದಲ್ಲದೆ ಭಕ್ತನಾದವನು ತನ್ನ ಶರೀರದಿಂದ ಮಾಡುವಂತಹ ಕಾರ್ಯಗಳು ಕೂಡ ಶುದ್ಧವಾಗಿರಬೇಕು. ಇದಕ್ಕೆ ಕ್ರಿಯಾಶುದ್ಧಿ ಅಂತ ಹೆಸರು. ಹೀಗೆ ತ್ರಿಕರಣಗಳಲ್ಲಿ ಒಂದಾದಂತಹ ಈ ಶಾರೀರಿಕ ಶುದ್ಧಿಗೆ ಎಷ್ಟೊಂದು ಮಹತ್ವವನ್ನು ಕೊಡಲಾಗಿದೆ ಅಂತಂದ್ರೆ, ದೇವಸ್ಥಾನಕ್ಕೆ ಪ್ರಾರ್ಥನಾ ಮಂದಿರಕ್ಕೆ ಪ್ರವೇಶ ಮಾಡುವ ಮೊದಲು ಸ್ನಾನ ಮಾಡಿರಬೇಕು, ಕೈಕಾಲು ತೊಳೆದುಕೊಂಡು ಬಾಯಿ ಮುಕ್ಕಳಿಸಿಕೊಂಡು ಬರಬೇಕು ಅಂತನ್ನುವ ನಿಯಮವನ್ನು ಹಾಕಲಾಗಿದೆ. ಇದಿಷ್ಟು ಶಾರೀರಿಕ ಶುದ್ಧಿಯ ಮಾತಾದರೆ ಇನ್ನು ವಾಕ್ಶುದ್ಧಿಯ ಕಡೆಗೆ ಗಮನ ಕೊಡಬೇಕಾಗಿದೆ. ಭಕ್ತನಾದವನ ಮಾತು ಹೇಗಿರಬೇಕು ಅಂತನ್ನೋದು ಬಹಳ ಮುಖ್ಯ. ಭಗವಂತನನ್ನು ಸ್ತುತಿಸುವಂತಹ ಅವನ ನಾಲಿಗೆಯಿಂದ ಭಗವದ್ವಾಣಿಯೇ ಹೊರಬರ್ತಿರಬೇಕಲ್ಲದೆ ಸಾತ್ವಿಕವಾದ ಮಾತುಗಳೇ ಹೊರಬರ್ತಿರಬೇಕಲ್ಲದೆ ಶುದ್ಧವಾದ ಮಾತುಗಳೇ ಹೊರಬರ್ತಿರಬೇಕಲ್ಲವೇ ಅಲ್ಲದೆ ಇತರ ಯಾವ ಅಶ್ಲೀಲ ಪದಗಳು ಅವನ ಬಾಯಿಯಿಂದ ಬರಬಾರದು. ಇದು ವಾಕ್ಶುದ್ಧಿ. ಇನ್ನು ಮೂರನೆಯ ಕರಣವಾದಂತಹ ಮನಸ್ಸು. ಭಕ್ತನಾದವನ ಮನಸ್ಸಿನಲ್ಲಿ ಕೇವಲ ಭಗವದ್ಭಾವನೆಗಳು ಮಾತ್ರ ಮೂಡಿ ಬರಬೇಕಲ್ಲದೆ ಅಥವಾ ಸಾತ್ವಿಕ ಭಾವನೆಗಳು ಮಾತ್ರವೇ ಮೂಡಿ ಬರಬೇಕಲ್ಲದೆ ಅಥವಾ ಉದಾತ್ತ ವಿಚಾರಗಳು ಮಾತ್ರವೇ ಮೂಡಿ ಬರಬೇಕಲ್ಲದೆ ಪ್ರಾಪಂಚಿಕ ಭಾವನೆಗಳು ಮೂಡಿ ಬರಬಾರದು. ಹೀಗೆ ಸದ್ವಿಚಾರಗಳಿಂದ ಭಗವದ್ ವಿಚಾರಗಳಿಂದ ಮನಸ್ಸನ್ನ ಶುಚಿಯಾಗಿಟ್ಕೊಳ್ಳೋದೇ ಮನಃಶುದ್ಧಿ. ಈ ಬಗೆಯ ತ್ರಿಕರಣ ಶುದ್ಧಿಯುಳ್ಳಂತಹ ಭಕ್ತನನ್ನೇ ಶುಚಿಯಾದವನು ಅಂತ ಕರೆದಿದ್ದಾನೆ ಶ್ರೀಕೃಷ್ಣ. ಈ ಮನಸ್ಸು ಮಾತು ಕೃತಿ, ಈ ಮನಸ್ಸು ಮಾತು ದೇಹ, ಈ ಮೂರು ಶುಚಿಯಾಗೋದಕ್ಕೋಸ್ಕರ ಬಗೆ ಬಗೆಯ ಸಾಧನಾ ವಿಧಾನಗಳನ್ನು ಹೇಳಲಾಗಿದೆ. ಜಪ, ಧ್ಯಾನ, ಭಜನೆ, ನಾಮ ಸಂಕೀರ್ತನೆ, ಸಹಸ್ರನಾಮ ಪಾರಾಯಣ ಇತ್ಯಾದಿ ಹಲವು ಮಾರ್ಗಗಳನ್ನು ತೋರಿಸಲಾಗಿದೆ, ಹಲವು ವಿಧಾನಗಳನ್ನು ತಿಳಿಸಿಕೊಡಲಾಗಿದೆ. ಇವುಗಳನ್ನೆಲ್ಲ ನಿರಂತರವಾಗಿ ಮಾಡ್ತಾ ಮಾಡ್ತಾ ಶರೀರ, ಮನಸ್ಸು, ಮಾತುಗಳೆಲ್ಲವೂ ಕೂಡ ಶುದ್ಧವಾಗಿ ಬಿಡುತ್ತವೆ. ಅನೀತಿ, ಅನೈತಿಕತೆ ಅಂತನ್ನುವ ಶಬ್ದಗಳನ್ನು ನಾವು ಕೇಳೇ ಇದ್ದೇವೆ. ಯಾವ ವ್ಯಕ್ತಿಯಲ್ಲಿ ವ್ಯಭಿಚಾರ, ಮೋಸ, ಕಪಟ, ಅಸತ್ಯವೇ ಮೊದಲಾದ ಅನೈತಿಕತೆ ಇರುತ್ತೆಯೋ ಅವನೇ ಅಶುಚಿ. ವ್ಯಭಿಚಾರ ಮಾಡಿದವನನ್ನ ಶ್ರೀರಾಮಕೃಷ್ಣರು ಕಾಗೆ ಕುಕ್ಕಿದ ಹಣ್ಣು ಅಂತ ಕರೀತಾರೆ. ಕಾಗೆ ಕುಕ್ಕಿದ ಮಾವಿನ ಹಣ್ಣನ್ನು ದೇವರ ನೈವೇದ್ಯಕ್ಕೆ ಇಡಲಾಗದು. ಹಾಗೇನೇ ವ್ಯಭಿಚಾರದಿಂದ ಕಲುಷಿತವಾದ ಮನಸ್ಸುಳ್ಳಂತಹ ಮನುಷ್ಯ ಹೇಗೆ ಭಗವಂತನಿಂದ ಆಕರ್ಷಿತನಾದಾನು? ಒಬ್ಬ ಮನುಷ್ಯ ತನ್ನನ್ನು ಭಗವಂತನಿಗೆ ಅರ್ಪಿಸಿಕೊಂಡು ಯೋಗ್ಯ ಸನ್ಯಾಸಿಯಾಗಬೇಕಾದ್ರೆ ಅಥವಾ ಸದ್ಭಕ್ತನಾಗಬೇಕಾದ್ರೆ ಅವನು ತ್ರಿಕರಣಗಳಿಂದ ಶುದ್ಧನಾಗಿರಬೇಕಾಗುತ್ತೆ. ಹೀಗೆ ಶುಚಿಯಾಗಿರುವವನು ತನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಮೂರನೇದಾಗಿ ಭಕ್ತನಾದವನು ದಕ್ಷನಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ದಕ್ಷ, ದಕ್ಷ ಅಂತ ಹೇಳಿದ್ರೆ ಏನರ್ಥ? ಇದಕ್ಕೆ ಸುಮಾರು 5 ಅರ್ಥಗಳನ್ನು ಕೊಡಬಹುದು. 5 ಅರ್ಥಗಳು ಕೂಡ ಬೇಕಾದವುಗಳೇ. ಒಂದನೇದಾಗಿ ದಕ್ಷ ಅಂದರೆ ಶಾಸ್ತ್ರವಿಹಿತವಾದ ಭಕ್ತಿ ಕಾರ್ಯಗಳಲ್ಲಿ ಸಮರ್ಥ ಅಂತ ಅರ್ಥ. ಭಕ್ತಿ ಕಾರ್ಯ ಅಂದ್ರೇನು? ಪೂಜಾದಿ ಕಾರ್ಯಗಳು. ದೇವರ ಪೂಜೆಯನ್ನು ಹೇಗೆ ಮಾಡಬೇಕು, ಮಂತ್ರಗಳನ್ನು ಹೇಗೆ ಪಠಿಸಬೇಕು, ದೇವರಿಗೆ ಅಲಂಕಾರಾದಿಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಯಥಾವತ್ತಾಗಿ ಅರಿತುಕೊಂಡು ಅವುಗಳನ್ನು ಭಾವಪೂರ್ಣವಾಗಿ ಮಾಡಬೇಕು. ಇದು ದಕ್ಷತೆ. ಎರಡನೇದಾಗಿ ದಕ್ಷ ಅಂದರೆ ಇನ್ನೊಂದು ಅರ್ಥ ಇದೆ. ಮಾಡಬೇಕಾದ ಕರ್ತವ್ಯಗಳನ್ನು ಶೀಘ್ರವಾಗಿ ಮಾಡಿ ಮುಗಿಸುವವನು ಅಂತ. ಏನ ಸ್ಯಾತ್ ಶೀಘ್ರಕಾರಿ ಸ ದಕ್ಷ ಇತ್ಯುಚ್ಯತೆ ಬುಧೈಹಿ. ಕೆಲಸವನ್ನು ಬೇಗನೆಯೂ ಮಾಡಬೇಕು, ಚೆನ್ನಾಗಿಯೂ ಮಾಡಬೇಕು. ಕೆಲಸ ಬೇಗನೆಯೂ ಆಗಬೇಕು, ಚೆನ್ನಾಗಿಯೂ ಇರಬೇಕು. ದೇವರಿಗೆ ಅಲಂಕಾರ ಮುಗಿಯೋ ವೇಳೆಗೆ 12 ಗಂಟೆ ಆಗಿಬಿಟ್ರೆ ಇನ್ನು ಪೂಜೆ ಮಾಡೋದು ಯಾವಾಗ? ಬೆಳಿಗ್ಗೆ ಎದ್ದು ಸ್ನಾನಾದಿಗಳದ್ದು ಮುಗಿಸಿಕೊಂಡು ಧ್ಯಾನಾದಿಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಾಗಲೇ 8 ಗಂಟೆ ಆಗಿಬಿಟ್ರೆ ಇನ್ನು ಧ್ಯಾನ ಮಾಡೋದು ಯಾವಾಗ? ಆದ್ರಿಂದ ಯಾವುದೇ ಕೆಲಸವನ್ನೇ ಆಗಲಿ ಬೇಗನೆಯೂ ಮಾಡಬೇಕು, ಚೆನ್ನಾಗಿಯೂ ಮಾಡಬೇಕು. 3ನೇ ಅಂಶ ಏನು ಅಂತಂದ್ರೆ, ಶೀಘ್ರವಾಗಿ ತೀರ್ಮಾನಿಸಬೇಕಾದಂತಹ ವಿಷಯಗಳಲ್ಲಿ ತಕ್ಷಣ ಮತ್ತು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲಂತಹ ಸಾಮರ್ಥ್ಯ ಉಳ್ಳವನು ಅಂತ. ಜೀವನದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳು ಬಂದು ಒದಗುವಂತಹದ್ದು ತೀರ ಸಹಜ. ಉಭಯ ಸಂಕಟದ ಪರಿಸ್ಥಿತಿಗಳು ಬಂದು ಒದಗುವುದು ತೀರ ಸಹಜ. ಇಂತಹ ಸಂದರ್ಭದಲ್ಲಿ ನಾವು ಒಮ್ಮೆ ಏನಾದರೂ ತಿಳುವಳಿಕೆ ಸಾಲದೆ ಅಥವಾ ಎಚ್ಚರ ತಪ್ಪಿ ತಪ್ಪು ನಿರ್ಧಾರವನ್ನು ಕೈಗೊಂಡು ಬಿಟ್ಟರೆ ಅದಕ್ಕಾಗಿ ಜೀವನವಿಡೀ ಮರುಗುವ ಸಂದರ್ಭ ಬಂದುಬಿಡುತ್ತೆ, ಅಥವಾ ಭಗವಂತನ ಕಡೆಗೆ ಮುನ್ನಡೆಯುತ್ತಾ ಇದ್ದಂತಹ ನಾವು ಭೋಗರಾಜ್ಯದ ಕಡೆಗೆ ಹಿಂದಿರುಗುವ ಸಂಭವ ಇದೆ. ಆದ್ದರಿಂದ ನಾವು ಸಕಾಲದಲ್ಲಿ ಸರಿಯಾದದ್ದನ್ನು ನಿರ್ಧರಿಸಿ ಅದಕ್ಕೆ ಅನುಸಾರವಾಗಿ ಮುಂದುವರಿಯುವ ದಕ್ಷತೆಯನ್ನು ಹೊಂದಿರಬೇಕಾದದ್ದು ತೀರ ಅಗತ್ಯ. 4ನೇ ವಿಚಾರ ಏನು ಅಂತ ಹೇಳಿದರೆ, ದಕ್ಷ ಅನ್ನೋದಕ್ಕೆ ಜಾಗರೂಕ ಅಂತ ಅರ್ಥ. ಜಾಗರೂಕ ಅಂತ ಅರ್ಥ, ಭಕ್ತಿಭಾವವನ್ನು ಕಾಪಾಡಿಕೊಳ್ಳೋದರಲ್ಲಿ ಜಾಗರೂಕತೆಯಿಂದ ಸಾಧನೆ ಭಜನೆಗಳಲ್ಲಿ ಲೋಪ ಬಾರದಂತೆ ಜಾಗರೂಕತೆಯಿಂದ ಇರಬೇಕಾದ್ದು ಬಹಳ ಮುಖ್ಯ. ಭಕ್ತಿಭಾವ ಅನ್ನುವಂಥದ್ದು ಬಹಳ ಸೂಕ್ಷ್ಮ. ಮನುಷ್ಯನಲ್ಲಿ ಈ ಭಕ್ತಿಭಾವ ಅನ್ನೋದು ಉದಿಸಬೇಕಾದ್ರೆ ಪ್ರಾಯಃ ಅನೇಕ ಜನ್ಮಗಳೇ ಕಳೆದಿರುತ್ತವೆ. ಅಷ್ಟೊಂದು ಜನ್ಮಗಳ ಪರಿಪಾಕದಿಂದ ಹಾಗೂ ಭಗವಂತನ ಮತ್ತು ಸಜ್ಜನರ ಕೃಪೆಯಿಂದ ಮನುಷ್ಯನಲ್ಲಿ ಎಲ್ಲೋ ಸ್ವಲ್ಪ ಭಕ್ತಿಭಾವ ಉದಿಸುತ್ತೆ. ಈ ಭಕ್ತಿಭಾವವನ್ನು ತುಂಬ ಎಚ್ಚರಿಕೆಯಿಂದ ತುಂಬ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಾಗುತ್ತೆ. ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಬರುತ್ತೆ, ದುಸ್ಸಂಗ ಸರ್ವಥೈವ ತ್ಯಾಜ್ಯ ಅಂತ. ಅಂದರೆ ದುರ್ಜನರ ಸಂಘವನ್ನು ಎಂದೆಂದಿಗೂ ಬಿಟ್ಟು ಬಿಡಬೇಕು ಮತ್ತು ಸರ್ವ ಪ್ರಕಾರಗಳಿಂದಲೂ ಬಿಟ್ಟು ಬಿಡಬೇಕು ಅಂತ. ದುರ್ಜನರ ಸಂಘವನ್ನು ಯಾಕೆ ಬಿಟ್ಟು ಬಿಡಬೇಕು ಅಂತ ಕೇಳಿದರೆ, ದುರ್ಜನರ ಸಹವಾಸ ಅನ್ನೋದು ನಮ್ಮ ಸೂಕ್ಷ್ಮವಾದ ಭಕ್ತಿಭಾವವನ್ನು ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಭಗವತ್ ಭಕ್ತಿಯನ್ನು ಊರ್ಜಿತಗೊಳಿಸಿಕೊಳ್ಳಬೇಕು ಅಂತನ್ನುವರು ಎಲ್ಲ ರೀತಿಯಿಂದಲೂ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಇದೇ ಒಂದು ಬಗೆಯ ದಕ್ಷತೆ. 5ನೇದಾಗಿ, ದಕ್ಷ ಅನ್ನೋದಕ್ಕೆ ಒಂದು ಕೈಯಲ್ಲಿ ಸಂಸಾರವನ್ನು ಇನ್ನೊಂದು ಕೈಯಲ್ಲಿ ಭಗವಂತನನ್ನು ಹಿಡಿದುಕೊಂಡವನು ಅಂತರ್ಥ. ಭಕ್ತನಾದವನು ಸನ್ಯಾಸಿಯೇನಾದರೂ ಆಗಿದ್ರೆ ಅವನ ವಿಚಾರವೇ ಬೇರೆ. ಅವನು ಎರಡೂ ಕೈಗಳಿಂದ ಭಗವಂತನನ್ನು ಹಿಡಿದುಕೊಂಡಿರಬೇಕಾದವನು. ಆದರೆ ಭಕ್ತನಾದವನು ಗೃಹಸ್ಥನಾಗಿದ್ರೆ ಅವನು ಈ ಕಡೆ ಭಗವಂತನನ್ನೂ ಬಿಡುವ ಹಾಗಿಲ್ಲ, ಆ ಕಡೆ ಸಂಸಾರವನ್ನು ಬಿಡುವ ಹಾಗಿಲ್ಲ. ಅವನೇನಾದರೂ ಭಗವದ್ಭಕ್ತಿಯ ಅತಿಶಯತೆಯಿಂದ ಸಂಸಾರವನ್ನು ನಿರ್ಲಕ್ಷಿಸಿಬಿಟ್ರೆ ಸಂಸಾರ ನಿರ್ಗತಿಕವಾಗಿ ಬಿಡುತ್ತೆ. ಹಾಗೆ ಅಂತ ಸಂಸಾರದ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸಿಬಿಟ್ರೆ ಭಗವದ್ಭಕ್ತಿ ಕ್ಷೀಣಿಸಿ ಹೋಗಿಬಿಡುತ್ತೆ. ಆದ್ರಿಂದ ಅವನು ಒಂದು ಕೈಯಲ್ಲಿ ಭಗವಂತನನ್ನು ಹಿಡಿದುಕೊಂಡಿರಬೇಕು, ಇನ್ನೊಂದು ಕೈಯಲ್ಲಿ ಸಂಸಾರವನ್ನು ಹಿಡಿದುಕೊಂಡಿರಬೇಕು. ಆದರೆ ತಮಾಷೆ ಏನು ಅಂತಂದ್ರೆ, ಅವನು ಯಾವ ಕೈಯಲ್ಲಿ ಭಗವಂತನನ್ನು ಹಿಡಿದುಕೊಂಡಿರ್ತಾನೆ, ಯಾವ ಕೈಯಲ್ಲಿ ಸಂಸಾರವನ್ನು ಹಿಡಿದುಕೊಂಡಿರ್ತಾನೆ ಅಂತ ಅನ್ನೋದನ್ನು ನೋಡಬೇಕು. ಬಹುಶಃ ಅವನಲ್ಲಿ ಭಕ್ತಿ ಇನ್ನೂ ಉಜ್ವಲವಾಗಿ ಬೆಳೆದಿಲ್ಲದೆ ಹೋಗಿದ್ರೆ ಅವನು ತನ್ನ ಸಂಸಾರವನ್ನೇ ಬಲದ ಕೈಯಲ್ಲಿ ಹಿಡಿದುಕೊಂಡಾನು ಅಂತ ಕಾಣುತ್ತೆ. ಅಂತೂ ಶ್ರೀಕೃಷ್ಣ ದಾಕ್ಷತೆಯಿಂದ ಕೂಡಿರತಕ್ಕಂತಹ ಭಕ್ತ ತನಗೆ ಪ್ರಿಯ ಅಂತ ಹೇಳ್ತಾನೆ. ನಾಲ್ಕನೇದಾಗಿ, ಭಕ್ತನಾದವನು ಉದಾಸೀನನಾಗಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಉದಾಸೀನ ಅಂದ್ರೇನು? ಯಾವುದರಲ್ಲೂ ಆಸಕ್ತಿ ತೋರಿಸದವನು. ಅದು ನಮ್ಮಲ್ಲಿ ಇವತ್ತು ಸರ್ಕಾರಿ ನೌಕರರಂತೂ ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನಿಂದಲೇ ಅನುಜ್ಞೆಯನ್ನೇ ಪಡೆದು ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೋ ಎಂಬಂತೆ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ. ಆದರೆ ಇಲ್ಲಿನ ಅರ್ಥ ಬೇರೆ. ನಮ್ಮ ಸುತ್ತಮುತ್ತ ದಿನ ಬೆಳಗಾದರೆ ಅನೇಕಾನೇಕ ಆಗುಹೋಗುಗಳನ್ನು ನಾವು ನೋಡ್ತೇವೆ. ನಮ್ಮ ಇಡೀ ದೇಶದಲ್ಲೇ ಅನೇಕಾನೇಕ ಸಂಭ್ರಮಗಳೆಲ್ಲ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇವುಗಳನ್ನೆಲ್ಲ ಕಂಡು ಸಾಮಾನ್ಯ ಮನುಷ್ಯರು ತಮ್ಮ ಆಶ್ಚರ್ಯಗಳನ್ನು ವ್ಯಕ್ತಪಡಿಸ್ತಾರೆ ಅಥವಾ ಆನಂದವನ್ನು ವ್ಯಕ್ತಪಡಿಸ್ತಾರೆ. ಈ ವಿಷಯಗಳಲ್ಲಿ ಇನ್ನಷ್ಟು ಕುತೂಹಲ ತಾಳ್ತಾರೆ. ಹತ್ತಾರು ಪತ್ರಿಕೆಗಳನ್ನು ಓದಿ ಸುದ್ದಿ ಸಂಗ್ರಹಿಸ್ತಾ ಇರ್ತಾರೆ. ಇವೆಲ್ಲ ಸಾಮಾನ್ಯ ಲೌಕಿಕರ ಜೀವನ ಕ್ರಮ. ಆದರೆ ಭಗವದ್ಭಕ್ತನಾದವನು ಈ ಎಲ್ಲ ಘಟನಾವಳಿಗಳ ವಿಷಯದಲ್ಲಿ ಉದಾಸೀನನಾಗಿರ್ತಾನೆ. ಯಾಕೆ? ಅವನಿಗೆ ಈ ಜಗತ್ತಿನ ಆಗುಹೋಗುಗಳ ವಿಷಯದಲ್ಲಿ ತಿರಸ್ಕಾರ ಅಂತಲೇ ಅಲ್ಲ, ಅವನ ಮನಸ್ಸು ಭಗವಂತನಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಮಾತ್ರ ಹೆಚ್ಚು ಆಸಕ್ತವಾಗಿರೋದಕ್ಕೆ ಇಷ್ಟಪಡುತ್ತೆ. ಪ್ರಬುದ್ಧ ಮನಸ್ಸಿನ ಭಕ್ತನಿಗೆ ಈ ಜಗತ್ತಿನ ಜನಜಂಗುಳಿಯ ವ್ಯವಹಾರಗಳೆಲ್ಲ ಕೇವಲ ಮಕ್ಕಳಾಟವಾಗಿ ಹುಡುಗಾಟವಾಗಿ ಕಾಣುತ್ತೆ. ಇದೇ ಮಾತನ್ನು ಶ್ರೀಕೃಷ್ಣ ಭಗವದ್ಗೀತೆಯ ಎರಡನೆಯ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಅನ್ನುವ ಹೆಸರಿನಿಂದ ಕರೀತಾನೆ. ಸ್ಥಿತಪ್ರಜ್ಞ ಅಂದರೆ ಆತ್ಮಜ್ಞಾನದಲ್ಲಿ ಸ್ಥಿರವಾಗಿರುವವನು ಅಂತ ಅರ್ಥ. ಆತ್ಮಜ್ಞಾನದಲ್ಲಿ ಸ್ಥಿರ ಬುದ್ಧಿ ಉಳ್ಳವನು ಸ್ವಾಭಾವಿಕವಾಗಿಯೇ ಪ್ರಾಪಂಚಿಕ ವ್ಯವಹಾರಗಳ ವಿಷಯದಲ್ಲಿ ಉದಾಸೀನನಾಗಿರ್ತಾನೆ. ವಿಶ್ವಾಮಿತ್ರ ಹಿಂದೆ ಕೌಶಿಕನೆಂಬ ರಾಜನಾಗಿದ್ದ. ಆತ ವಸಿಷ್ಠ ಮಹರ್ಷಿಗಳ ಬಳಿ ಇದ್ದಂತಹ ಕಾಮಧೇನುವನ್ನು ತನಗೆ ಕೊಡುವ ಹಾಗೆ ಕೇಳ್ತಾನೆ. ವಸಿಷ್ಠ ಮಹರ್ಷಿಗಳು ಒಪ್ಪೋದಿಲ್ಲ. ಕೌಶಿಕ ವಸಿಷ್ಠನ ಮೇಲೆ ಬಾಣಪ್ರಯೋಗ ಮಾಡಿ ಅವನನ್ನು ಸಾಯಿಸಿ ಕಾಮಧೇನುವನ್ನು ಕರೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ವಸಿಷ್ಠ ತನ್ನ ಯೋಗ ದಂಡವನ್ನು ಮುಂದಿಟ್ಟುಕೊಂಡು ಸುಮ್ಮನೆ ಕುಳಿತುಕೊಳ್ತಾನೆ. ಕೌಶಿಕನ ಬಾಣಗಳು, ಅಸ್ತ್ರಗಳು, ಶಸ್ತ್ರಗಳು ಎಲ್ಲ ಆ ದಂಡದಲ್ಲಿ ಅಡಗಿ ಹೋಗಿಬಿಡುತ್ತವೆ. ಹೀಗೆ ವಸಿಷ್ಠ ತನಗೆ ಅಂತಹ ಆಪತ್ತು ಇದಿರಾದರೂ ತನ್ನ ಯೋಗ ದಂಡವನ್ನು ಮುಂದಿಟ್ಟುಕೊಂಡು ಬೇರೆ ಯಾವ ಪ್ರತಿಕ್ರಿಯೆಯನ್ನು ತೋರಿಸುವುದಕ್ಕೆ ಹೋಗದೆ ಉದಾಸೀನನಾಗಿ ಕುಳಿತುಕೊಂಡದ್ದನ್ನು ಗಮನಿಸಬೇಕು ನಾವು. ಹೀಗೆ ಆತ್ಮಶಕ್ತಿಯನ್ನು ಅವಲಂಬಿಸಿಕೊಂಡು ಅಥವಾ ಭಗವತ್ ಶಕ್ತಿಯನ್ನು ಅವಲಂಬಿಸಿಕೊಂಡು ಉದಾಸೀನನಾಗಿ ಇರೋದಕ್ಕೆ ಸಾಕಷ್ಟು ಅಂತಃಸತ್ವವೇ ಇರಬೇಕಾಗತ್ತೆ ಅನ್ನಿ. ಇಂತಹ ಉದಾಸೀನನಾದ ಭಕ್ತ ತನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇನ್ನು ಐದನೇದಾಗಿ, ಭಕ್ತನಾದವನು ಗತವ್ಯಥ ಅಂದರೆ ವ್ಯಥೆ ಇಲ್ಲದವನಾಗಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ವ್ಯಥೆ ಅಂದ್ರೆ ಚಿಂತೆ ಅಥವಾ ದುಃಖ. ಭಕ್ತನಾದವನು ದುಃಖರಹಿತನಾಗಿರ್ತಾನೆ ಅಂದ್ರೆ ಏನರ್ಥ? ಅವನ ಮನಸ್ಸು ಭಗವದ್ ಆನಂದದಿಂದ ಮತ್ತವಾಗಿರುತ್ತೆ ಅಂತ ಅರ್ಥ. ಭಗವದ್ ಆನಂದದಿಂದ ಮತ್ತವಾಗಿರುವ ಮನಸ್ಸಿಗೆ ಯಾವ ವ್ಯಥೆಯೂ ತಟ್ಟೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ. ಏನು ಅಂತಂದ್ರೆ, ಭಕ್ತನಾದವನು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತನಾಗಿರಬೇಕಾಗುತ್ತೆ. ಭಕ್ತನ ಆಧ್ಯಾತ್ಮಿಕ ಸಾಧನೆ ಹೇಗಿರುತ್ತೆ? ಅವನು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕಾಗುತ್ತೆ, ಎದ್ದು ಸ್ನಾನ ಮಾಡಬೇಕಾಗುತ್ತೆ, ದೇವರ ಪೂಜೆಗಾಗಿ ತುಳಸಿ ಪುಷ್ಪ ಇತ್ಯಾದಿ ಸಂಗ್ರಹಿಸಬೇಕಾಗತ್ತೆ, ದೇವರ ಪಾತ್ರೆಗಳನ್ನು ತೊಳೆದಿಟ್ಟುಕೊಂಡಿರಬೇಕಾಗತ್ತೆ, ಗಂಧ ತೆಗಿಬೇಕಾಗತ್ತೆ, ನೈವೇದ್ಯಕ್ಕೆ ಸಿದ್ಧತೆ ಮಾಡಿಕೊಂಡಿರಬೇಕಾಗತ್ತೆ, ಇನ್ನು ಇವುಗಳೊಂದಿಗೆ ಪೂಜೆಯಲ್ಲದೆ ಧ್ಯಾನ ಜಪಗಳನ್ನೂ ಮಾಡಬೇಕಾಗತ್ತೆ, ಮಧ್ಯ ಮಧ್ಯ ಪ್ರಣಾಮಾದಿಗಳನ್ನೂ ಮಾಡಿಕೊಳ್ಬೇಕಾಗತ್ತೆ. ಇವುಗಳನ್ನೆಲ್ಲ ಕೇವಲ ಒಂದು ತಿಂಗಳು ಕಾಲ ಮಾಡಿಕೊಂಡು ಬರಬೇಕಾದ್ರೇನೆ ಎಷ್ಟು ಕಷ್ಟ ಇದೆ. ಹಾಗಿರುವಾಗ ಇವುಗಳನ್ನು ವರ್ಷಗಟ್ಟಲೆ ಮಾಡಬೇಕಾದ್ರೆ ಇವನ್ನೆಲ್ಲ ದಿನ ಯಾರು ಮಾಡ್ತಾರಪ್ಪ ಅಂತನ್ನುವ ವ್ಯಥೆ ಉಂಟಾಗ್ಲಿಕ್ಕಿಲ್ವೇ? ಎಷ್ಟೋ ಜನ ಸಾಧಕರಲ್ಲಿ ಈ ಬಗೆಯ ವ್ಯಥೆ ಮೂಡಿ ಬರೋದಕ್ಕೆ ಸಾಧ್ಯವಿದೆ. ಆದರೆ ನಿಜವಾದ ಭಕ್ತನಿಗೆ ಭಗವಂತನಲ್ಲಿ ಪ್ರಾಮಾಣಿಕವಾದಂತಹ ಪ್ರೇಮ ಇರೋದ್ರಿಂದ ಅವನು ಗತವ್ಯಥನಾಗಿರುತ್ತಾನೆ. ಇನ್ನು ಆರನೇದಾಗಿ, ಭಕ್ತನಾದವನು ಸರ್ವಾರಂಭ ಪರಿತ್ಯಾಗಿ ಆಗಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆರಂಭ ಅಂತಂದ್ರೆ ಕರ್ಮ. ಸರ್ವಾರಂಭ ಅಂದ್ರೆ ಎಲ್ಲ ಬಗೆಯ ಕರ್ಮಗಳು ಅಂತ ಅರ್ಥ. ಕರ್ಮಗಳಲ್ಲಿ ಎರಡು ವಿಧ, ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ಹಾಗೂ ಇನ್ನೊಂದು ಕರ್ಮವೂ ಕೂಡ ಇದೆ, ನಿಷಿದ್ಧ ಕರ್ಮ ಅಂತ. ನಿಜವಾದ ಭಕ್ತ ಸಕಾಮ ಕರ್ಮವನ್ನು ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂದ್ರೆ ಅವನಿಗೆ ಲೌಕಿಕ ಭೋಗವೂ ಬೇಕಾಗಿಲ್ಲ, ಸ್ವರ್ಗದ ಭೋಗವೂ ಬೇಕಾಗಿಲ್ಲ, ಅವನಿಗೆ ಬೇಕಾದದ್ದು ಕೇವಲ ಭಗವತ್ ಪ್ರೇಮ. ಈ ಭಗವತ್ ಪ್ರೇಮದ ಪ್ರಾಪ್ತಿಗಾಗಿ ಮಾಡಬೇಕಾಗಿದ್ದ ನಿಷ್ಕಾಮ ಕರ್ಮವನ್ನ ಬೇಕಾದ್ರೆ ಮಾಡಬಹುದು. ಆದರೆ ಈ ಬಗೆಯ ನಿಷ್ಕಾಮ ಕರ್ಮ ಮಾಡೋದಕ್ಕೂ ಒಂದು ಮಿತಿ ಇದೆ. ಯಾವಾಗ ಒಂದಿಷ್ಟು ನಿಷ್ಕಾಮ ಕರ್ಮ ಮಾಡ್ತಾ ಈ ಹೃದಯ ಶುದ್ಧವಾಗಿ, ಹೃದಯದಲ್ಲಿ ಭಗವದ್ ಅನುರಾಗ, ಭಗವತ್ ಪ್ರೇಮ ಜಾಗೃತಗೊಳ್ಳುತ್ತೋ, ಆಗ ನಿಷ್ಕಾಮ ಕರ್ಮದ ಅವಶ್ಯಕತೆ ಕೂಡ ಉಳಿದಿರೋದಿಲ್ಲ. ಹೃದಯದಲ್ಲಿ ಭಗವತ್ ಪ್ರೇಮದ ಅನುಭವವಾಗೋದಕ್ಕೆ ಪ್ರಾರಂಭವಾದ ಮೇಲೆ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಮಾಡಬಹುದು, ಬಿಟ್ಟರೆ ಬಿಡಬಹುದು. ಭಕ್ತನಾದವನು ಭಗವದ್ ಆನಂದವನ್ನು ಸವಿಯೋದಕ್ಕಾಗಿಯೇ ಸಾಧನೆಯನ್ನು ಕೈಗೊಂಡವನಾದ್ದರಿಂದ ಅವನು ತನಗೆ ಭಗವದ್ ಆನಂದದ ಸವಿ ಸಿಕ್ಕಾಗ ಆ ನಿಷ್ಕಾಮ ಕರ್ಮದ ವಿಷಯದಲ್ಲೂ ಅನಾಸಕ್ತನಾಗಿ ಬಿಡ್ತಾನೆ. ಶ್ರೀರಾಮಕೃಷ್ಣರು ಇದನ್ನು ವಿವರಿಸೋದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಮನೆಗೆ ಸೊಸೆ ಬರ್ತಾಳೆ, ಅವಳು ಪತಿಯ ಪ್ರೀತಿಗಾಗಿ, ಅತ್ತೆ ಮಾವಂದರ ಪ್ರೀತಿಗಾಗಿ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕಾಗುತ್ತೆ. ಕಾಲಕ್ರಮದಲ್ಲಿ ಅವಳು ಗರ್ಭಿಣಿಯಾಗ್ತಾಳೆ, ಆಗ ಅವಳ ಕೆಲಸ ಕಾರ್ಯಗಳು ಕಡಿಮೆಯಾಗ್ತಾ ಬರುತ್ತೆ. ಅವಳು ಪ್ರಸವಿಸುವ ದಿನಗಳು ಸಮೀಪಿಸಿದ ಹಾಗೆಲ್ಲ ಅವಳು ಮಾಡಬೇಕಾದ ಕೆಲಸ ಕಾರ್ಯಗಳೆಲ್ಲ ನಿಂತೇ ಹೋಗಿಬಿಟ್ಟಿರುತ್ತವೆ. ಮುಂದೆ ಅವಳು ಪ್ರಸವಿಸಿದ ಮೇಲೆ ಕೇವಲ ತನ್ನ ಮಗುವನ್ನು ಆಡಿಸಿಕೊಂಡಿದ್ರಾಯ್ತು ಅನ್ನುವ ಈ ಉದಾಹರಣೆಯನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ಭಕ್ತನಾದವನು ಮೊದಲು ಒಂದಿಷ್ಟು ನಿಷ್ಕಾಮ ಕರ್ಮವನ್ನು ಭಗವತ್ ಪ್ರೀತಿಗಾಗಿ ಮಾಡಿಕೊಂಡು ಬರಬೇಕಾದರೂ ಆಮೇಲೆ ಅವನಲ್ಲಿ ಭಗವತ್ ಪ್ರೇಮ ಅಂಕುರಿಸೋದ್ರಿಂದ ಈ ಕರ್ಮಗಳೆಲ್ಲ ತನ್ನಷ್ಟಕ್ಕೆ ಬಿದ್ದೋಗ್ಬಿಡುತ್ತವೆ. ಆಮೇಲೆ ಅವನು ತಾನಾಗಿಯೇ ಹೋಗಿ ಹೊಸ ಹೊಸ ಕರ್ಮಗಳನ್ನು ಗಂಟು ಹಾಕಿಕೊಳ್ಳೋದಿಲ್ಲ. ಆದರೆ ಭಕ್ತನಾದವನು ಕರ್ಮಗಳನ್ನು ತ್ಯಾಗ ಮಾಡಿ ಆಲಸಿಯಾಗಿರ್ತಾನೆ ಅಂತ ಭಾವಿಸಬಾರದು. ಭಗವಂತನ ಆದೇಶ ಬಂದರೆ ಕರ್ಮ ಮಾಡುವುದಕ್ಕೂ ಸಿದ್ಧನಾಗಿರ್ತಾನೆ. ಉದಾಹರಣೆಗೆ, ಅರ್ಜುನ ಶ್ರೀಕೃಷ್ಣನ ಆದೇಶಕ್ಕೆ ಮಣಿದೆ ಮಹಾಭಾರತ ಯುದ್ಧದಲ್ಲಿ ತೊಡಗುತ್ತಾನೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ನಿರ್ವಿಕಲ್ಪ ಸಮಾಧಿಯಲ್ಲೇ ಮುಳುಗಿರಬೇಕು ಅಂತ ಬಯಸಿದರು. ಶ್ರೀರಾಮಕೃಷ್ಣರ ಆದೇಶದಂತೆ ವೇದಾಂತ ಪ್ರಚಾರದ ಕಾರ್ಯಕ್ಕಾಗಿ ಪ್ರಪಂಚದಾದ್ಯಂತ ಪ್ರವಾಸ ಮಾಡ್ತಾರೆ. ಹೀಗೆ ಭಕ್ತನಾದವನು ಭಗವಂತನ ಆದೇಶಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಬಿಟ್ಟು ಇತರ ಯಾವುದೇ ಬಗೆಯ ಕರ್ಮಗಳನ್ನು ಗಂಟು ಹಾಕಿಕೊಳ್ಳೋದಿಲ್ಲ. ಬಳಿಕ ಶ್ರೀಕೃಷ್ಣ ಭಕ್ತನ ಇನ್ನಷ್ಟು ಲಕ್ಷಣಗಳನ್ನು ಹೇಳ್ತಾನೆ.
ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ.
ಯಾವನು ಹರ್ಷಿಸುವುದಿಲ್ಲವೋ, ಯಾವನು ದ್ವೇಷಿಸುವುದಿಲ್ಲವೋ, ಯಾವನು ಇಚ್ಛಿಸುವುದಿಲ್ಲವೋ, ಯಾವನು ಶೋಕಿಸುವುದಿಲ್ಲವೋ, ಯಾವನು ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿರ್ತಾನೆಯೋ ಅಂತಹ ಭಕ್ತನು ನನಗೆ ಪ್ರಿಯನು ಅಂತ. ಇವೆಲ್ಲ ಭಗವದ್ ಆನಂದದಿಂದ ಮತ್ತನಾದವನ ಸ್ಥಿತಿ. ಭಗವದ್ ಆನಂದದಿಂದ ಮತ್ತನಾದ ಭಕ್ತ ಹರ್ಷಿಸುವುದೂ ಇಲ್ಲ, ಶೋಕಿಸುವುದೂ ಇಲ್ಲ. ಮನುಷ್ಯನಿಗೆ ಹರ್ಷ ಉಂಟಾಗುವುದು ಪ್ರಿಯವಸ್ತು ಪ್ರಾಪ್ತವಾದಾಗ. ಭಕ್ತನಾದವನಿಗೆ ಈ ಜಗತ್ತಿನಲ್ಲಿ ಪ್ರಿಯವಸ್ತು ಯಾವುದಿದೆ? ಈ ಪ್ರಪಂಚದ ಜಡವಸ್ತು ಅವನಿಗೇನಾದರೂ ಹರ್ಷವನ್ನುಂಟು ಮಾಡೀತೆ? ಇಲ್ಲ. ಅಥವಾ ಪಡೆಯಬೇಕೆಂದುಕೊಂಡಿರುವವನು, ಅವನು ಯಾವುದನ್ನು ಪಡೆಯುವುದರಿಂದ ಎಲ್ಲವನ್ನೂ ಪಡೆದಂತಾಗುತ್ತೋ, ಅಂತಹ ಅನಂತಾನಂದ ಸ್ವರೂಪಿಯಾದ ಭಗವಂತನನ್ನೇ ಪಡೆದವನು ಅಥವಾ ಪಡೆಯಬೇಕು ಅಂತಂದುಕೊಂಡಿರುವವನು. ಆದ್ದರಿಂದ ಈ ನಶ್ವರ ಪ್ರಪಂಚದ ಸಕಲೈಶ್ವರ್ಯವು ಪ್ರಾಪ್ತವಾದರೂ ಕೂಡ ಅದರಿಂದಾಗಿ ಅವನು ಹರ್ಷಿಸುವವನಲ್ಲ. ಇನ್ನು ಅವನು ಶೋಕಿಸುವವನೂ ಅಲ್ಲ. ಮನುಷ್ಯನಿಗೆ ಶೋಕ ಉಂಟಾಗುವುದು ಯಾವಾಗ? ಪ್ರಿಯ ವಸ್ತು ಕೈ ತಪ್ಪಿ ಹೋದಾಗ. ಆದರೆ ಭಕ್ತನಾದವನು ಈ ಪ್ರಪಂಚದ ಯಾವ ವಸ್ತುವನ್ನೂ, ತನ್ನ ಹೆಂಡತಿ ಮಕ್ಕಳು ಅಷ್ಟೇಕೆ, ತನ್ನ ಶರೀರವನ್ನು ಕೂಡ ಪ್ರಿಯ ವಸ್ತು ಅಂತ ಭಾವಿಸೋದಿಲ್ಲ. ಅವನ ಪ್ರಿಯ ವಸ್ತುವೆಲ್ಲ ಕೇವಲ ಭಗವಂತ ಮಾತ್ರವೇ. ಭಗವಂತ ನಿತ್ಯ, ಅವನು ಎಂದಿಗೂ ಕೈತಪ್ಪಿ ಹೋಗುವವನಲ್ಲ. ಆದ್ದರಿಂದ ಭಕ್ತನಾದವನಿಗೆ ಶೋಕ ಒದಗುವ ಸಂಭವವೇ ಇಲ್ಲ. ಇಲ್ಲಿ ಜ್ಞಾನಿಯಾದವನು ಈ ಇಡೀ ಪ್ರಪಂಚವನ್ನೇ ಒಂದು ಕನಸು ಅಂತ ಭಾವಿಸ್ತಾನೆ. ಭಕ್ತನಾದವನು ಇಡೀ ಪ್ರಪಂಚವೇ ಭಗವಂತನಿಗೆ ಸೇರಿದ್ದು ಅಂತ ಭಾವಿಸ್ತಾನೆ. ಈ ಎರಡು ಭಾವನೆಗಳ ಪರಿಣಾಮ ಮಾತ್ರ ಒಂದೇ, ಶೋಕಕ್ಕೆ ಅವಕಾಶ ಇಲ್ಲ. ಒಮ್ಮೆ ಒಂದು ಮನೆಯಲ್ಲಿ ಹುಡುಗನೊಬ್ಬ ಮೃತ್ಯುವಶನಾದ. ಶ್ರೀರಾಮಕೃಷ್ಣ ಹೇಳ್ತಕ್ಕಂತಹ ಕಥೆ ಇದು, ನಿಮ್ಮಲ್ಲಿ ಹಲವು ಜನರಿಗೆ ಗೊತ್ತಿದೆ, ಹೊಸಬರಿಗೋಸ್ಕರ. ಆ ಹುಡುಗನ ತಾಯಿ ಪುತ್ರ ಶೋಕದಿಂದಾಗಿ ಒಂದೇ ಸಮನೆ ರೋಧಿಸ್ತಾ ಇದ್ದಾಳೆ. ರೋಧಿಸಿ ಸ್ವಲ್ಪ ಹೊತ್ತಿನ ಮೇಲೆ ನೋಡ್ತಾಳೆ, ಪತಿ ಒಂದು ಕಡೆ ಕುಳಿತುಕೊಂಡು ಆರಾಮವಾಗಿ ಹುಕ್ಕ ಸೇತ್ತಾ ಇದ್ದಾನೆ. ಇದನ್ನು ಕಂಡು ಪತ್ನಿಗೆ ದುಃಖ ನಿಂತು ಹೋಗಿ ಕೋಪ ಬಂತು. ಓಡಿ ಬಂದು ಗಂಡನ ಕೈಯಲ್ಲಿನ ಹುಕ್ಕಾದ ಕೊಳವೆಯನ್ನು ಕಿತ್ತುಕೊಂಡು ಹೇಳ್ತಾಳೆ, ಏನ್ರಿ ನಿಮಗೆ ಹೃದಯವೇ ಇಲ್ವಾ? ನಮಗಿರುವ ಒಬ್ಬನೇ ಒಬ್ಬ ಮಗ ಸತ್ತು ಬಿಟ್ಟಿದ್ದಾನೆ, ಸತ್ತು ಬಿದ್ದಿದ್ದಾನೆ, ಒಂದು ಸ್ವಲ್ಪವಾದರೂ ಕಣ್ಣೀರು ಸುರಿಸೋದು ಬೇಡವೆ ನೀವು ಅಂತ. ಆಗ ಪತಿ ಶಾಂತ ಚಿತ್ತದಿಂದಲೇ ತನ್ನ ಪತ್ನಿಗೆ ಹೇಳ್ತಾನೆ, ನೋಡು ನಿನ್ನೆ ರಾತ್ರಿ ನನಗೊಂದು ಸ್ವಪ್ನ ಆಯಿತು. ಅದರಲ್ಲಿ ನಾನು ರಾಜನಾಗಿದ್ದೆ, ನೀನು ನನ್ನ ರಾಣಿಯಾಗಿದ್ದೆ, ನಮಗೆ 7 ಜನ ಮಕ್ಕಳಿದ್ರು, ಇನ್ನು ರಾಜ್ಯ ಆಕೋಶ ವೈಭವ ಎಲ್ಲ ಇತ್ತು, ಆದರೆ ಈಗ ನೋಡ್ತೇನೆ ಅವು ಯಾವೂ ಇಲ್ಲ. ಆದ್ರಿಂದ ನಾನು ಯೋಚಿಸ್ತಾ ಇದ್ದೇನೆ, ನಾನು ನನ್ನ ರಾಜ್ಯ ಕೋಶ ಮತ್ತು ಆ 7 ಜನ ರಾಜಕುಮಾರರು ಇವರಿಗಾಗಿ ಅಳಲೆ ಅಥವಾ ಈ ಒಬ್ಬ ಮಗನ ಮರಣಕ್ಕಾಗಿ ಅಳಲೆ ಅಂತ. ನಿಜ, ಜ್ಞಾನಿಯ ದೃಷ್ಟಿಯಿಂದ ನೋಡಿದರೆ ಈ ಪ್ರಪಂಚವೇ ಒಂದು ಕನಸು, ಆದರೆ ಭಕ್ತನ ದೃಷ್ಟಿಕೋನವೇ ಬೇರೆ. ಅವನು ತನ್ನ ಹೆಂಡತಿ ಮಕ್ಕಳನ್ನ ಆಸ್ತಿ ಪಾಸ್ತಿಯನ್ನು ಇಡೀ ಪ್ರಪಂಚವನ್ನ ಭಗವಂತನಿಗೆ ಸೇರಿರುವುದಾಗಿ ಭಾವಿಸ್ತಾನೆ. ಆದ್ರಿಂದ ಈ ಕಡೆ ಜ್ಞಾನಿಗೂ ಶೋಕಕ್ಕೆ ಕಾರಣವಿಲ್ಲ, ಆ ಕಡೆ ಭಕ್ತನಿಗೂ ಶೋಕಕ್ಕೆ ಕಾರಣವಿಲ್ಲ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದು ಏನು ಅಂತಂದ್ರೆ, ಭಕ್ತನಾದವನು ಶೋಕವನ್ನು ಪಡೋದಿಲ್ಲ ಅನ್ನುವ ಮಾತೇನೋ ಸರಿಯೇ, ಆದರೆ ಹರ್ಷವನ್ನೂ ಪಡೋದಿಲ್ಲ ಅಂದ್ಬಿಟ್ರೆ ಅವನೇನು ಮರದ ಕೊರಡಿನ ಹಾಗೆ ಇರ್ತಾನೆಯೇ ಅಂತ. ಇದಕ್ಕೆ ಉತ್ತರ ಇದೆ ಏನು ಅಂತಂದ್ರೆ ಇಲ್ಲಿ ಶ್ರೀಕೃಷ್ಣ ಯಾವ ಹರ್ಷದ ಕುರಿತಾಗಿ ಹೇಳಿದಾನೋ ಅದು ಈ ಲೋಕಕ್ಕೆ ಸಂಬಂಧಪಟ್ಟಂತ ಹರ್ಷ. ಈ ಲೋಕಕ್ಕೆ ಸಂಬಂಧಪಟ್ಟ ಹರ್ಷದ ಸ್ವಭಾವ ಏನೋ, ಕ್ಷಣಿಕ, ಕೇವಲ ಕ್ಷಣಿಕ. ನಾವು ಈಗಾಗಲೇ ಎಷ್ಟೊಂದು ಬಗೆಯಿಂದ ಹರ್ಷ ಪಟ್ಟಿದ್ದೇವೆ ಏನು ಕತೆ, ಎಷ್ಟೊಂದು ವರ್ಷಗಳಿಂದ ಹರ್ಷ ಪಟ್ಟಿದ್ದೇವೆ ಏನು ಕತೆ, ಆದರೆ ಆ ಹರ್ಷವೆಲ್ಲ ಈಗ ಇದೆಯೇ? ಇಲ್ಲ. ಆದರೆ ಈ ಅಲೌಕಿಕವಾದ ಹರ್ಷ, ಆದರೆ ಈ ಲೌಕಿಕವಾದಂತಹ ಹರ್ಷ ಶೋಕಕ್ಕೆ ವ್ಯತಿರಿಕ್ತವಾದ ಹಾಗೂ ನಿತ್ಯವಾದ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದೊಂದಿದೆ, ಅದನ್ನು ಪಡೆದಾಗ ಈ ಜಗತ್ತಿನ ಹರ್ಷ ಶೋಕಗಳೆಲ್ಲ ಸಪ್ಪಿಯಾಗಿ ಕಾಣುತ್ತೆ ಭಕ್ತನಿಗೆ. ಆದ್ರಿಂದಲೇನೇ ಅವನು ಹರ್ಷವನ್ನು ಪಡೋದಿಲ್ಲ, ಶೋಕವನ್ನು ಪಡೋದಿಲ್ಲ. ಭಕ್ತನಾದವನು ಏನನ್ನು ಬಯಸೋದಿಲ್ಲ, ನ ಕಾಂಕ್ಷತಿ ಅಂತ ಹೇಳ್ತಾನೆ ಶ್ರೀಕೃಷ್ಣ. ನಿಜ, ಭಗವಂತನ್ನೇ ಪಡೆದಂತಹ ಭಕ್ತ ಏನನ್ನು ಬಯಸಿ ಪಡೆಯಬೇಕಾಗಿದೆ ಹೊಸದಾಗಿ? ಅವನು ಆತ್ಮಕಾಮನಾಗಿ ಆಪ್ತಕಾಮನಾಗಿ ಅಕಾಮನಾದವನು. ಮೊದಲು ಪರಮಾತ್ಮ ಕಾಮನಾಗಿ ಹೊರಟವನು, ಆಮೇಲೆ ಪರಮಾತ್ಮನನ್ನು ಪಡೆದವನು, ಪರಮಾತ್ಮನನ್ನು ಪಡೆದು ಅಕಾಮನಾದವನು. ಭಗವಂತನನ್ನು ಪಡೆದಂತಹ ಭಕ್ತ ನಿತ್ಯ ತೃಪ್ತನಾಗ್ತಾನೆ. ಈ ನಿತ್ಯ ತೃಪ್ತಿಯ ಸ್ವರೂಪ ಎಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಲೋಕದ ಜನ ಎಂತಹ ಅತೃಪ್ತಿಯಿಂದ ತೊಳಲಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಗ್ರಹಿಸಬೇಕು. ಲೋಕದ ಜನ ಒಂದಿಷ್ಟು ವಿಶ್ರಾಂತಿಯೂ ಬಿಡುವು ಮಾಡಿಕೊಳ್ಳದೆ ಒಂದೇ ಸಮನೆ ದುಡಿತಾ ಇದ್ದಾರೆ ಅಥವಾ ಓಡಾಡ್ತಾ ಇದ್ದಾರೆ. ಯಾಕೆ? ಏನೋ ಒಂದು ಬಗೆಯ ಅತೃಪ್ತಿ ಇದೆ ಅವರ ಮನಸ್ಸಿನಲ್ಲಿ. ಅವರಿನ್ನೂ ಸಾಕು ಅನ್ನುವ ಸ್ಥಿತಿಗೆ ಬರಲಿಲ್ಲ. ಅವರ ಮನಸ್ಸು ಬೇಕು 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 ಅಂತನ್ನುವ ಮಂತ್ರವನ್ನು ಪಠಿಸ್ತಾ ಇರುತ್ತೆ. ಇಷ್ಟು ಸಿಕ್ಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ ಅವರನ್ನ ಕುಳಿತುಕೊಳ್ಳೋದಕ್ಕೆ ಬಿಡೋದಿಲ್ಲ. ಇದು ಅವರ ಮನಸ್ಸಿನ ಆಳವರಿಯದ ಅತೃಪ್ತಿಯನ್ನ ಎತ್ತಿ ತೋರಿಸುತ್ತೆ. ಈ ಅತೃಪ್ತಿ ಅವರನ್ನು ನಿರಂತರವಾಗಿ ಕುಣಿದಾಡಿಸ್ತಾ ಇರುತ್ತೆ. ಆದರೆ ಎಲ್ಲೋ ಒಬ್ಬ ಧೀರ ತನ್ನ ಅತೃಪ್ತಿಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಪ್ರಾಪಂಚಿಕ ವಿಷಯಗಳ ಹಿಂದೆ ಓಡೋದನ್ನು ಬಿಟ್ಟು ಭಗವಂತನ ಕಡೆಗೆ ಧಾವಿಸ್ತಾನೆ. ಇಲ್ಲಿ ಅವನು ತನಗೆ ಬೇಕಾದೆಲ್ಲವನ್ನು ಪಡಿತಾನೆ, ನಿತ್ಯ ತೃಪ್ತನಾಗುತ್ತಾನೆ. ಇನ್ನು ಅವನು ಬಯಸಿ ಪಡೆಯಬೇಕಾದವುಗಳೇನೂ ಇರೋದಿಲ್ಲ. ಇಲ್ಲಿ ಏನನ್ನು ಬಯಸದ ಭಕ್ತ ನನಗೆ ಪ್ರಿಯ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನಲ್ಲ, ಯಾಕಿರಬಹುದು? ಏನನ್ನು ಬಯಸದೇ ಇರುವವನಲ್ಲಿ ಹೆಚ್ಚುಗಾರಿಕೆ ಏನಿದೆ ಆಲೋಚಿಸಿ ನೋಡಿದರೆ ನಿಜಕ್ಕೂ ಅವನಲ್ಲಿ ಹೆಚ್ಚುಗಾರಿಕೆ ಇದೆ. ಏನು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಪ್ರಾಪಂಚಿಕ ವಿಷಯಗಳ ಬಯಕೆಗಳು ತುಂಬಿಕೊಂಡಿರುವಷ್ಟು ಕಾಲ ಭಗವಂತ ಅಲ್ಲಿಗೆ ಪ್ರವೇಶಿಸುವುದೇ ಇಲ್ಲ. ಸ್ವಾರಸ್ಯ ಏನು ಅಂತಂದರೆ, ಈ ಪ್ರಾಪಂಚಿಕ ಭೋಗ ವಸ್ತುಗಳನ್ನೆಲ್ಲ ಸೃಷ್ಟಿಸಿದವನು ಅದೇ ಭಗವಂತನೇ. ಜನರೆಲ್ಲ ತಾನು ಸೃಷ್ಟಿಸಿದ ಈ ಭೋಗ ವಸ್ತುಗಳನ್ನು ಜನ ಚೆನ್ನಾಗಿ ಅನುಭವಿಸಲಿ ಅನ್ನೋದೇ ಅವನ ಇಷ್ಟ, ಅವನ ಇಚ್ಛೆ. ಆದರೆ ಜನರು ಭೋಗದಲ್ಲಿ ಮುಳುಗಿರುವಾಗ ಭಗವಂತ ಮಾತ್ರ ದೂರದಲ್ಲಿ ನಿಂತುಕೊಂಡು ಮುಗುಳು ನಗ್ತಾ ಹೇಳ್ತಾನೆ, ಹಾಂ ಚೆನ್ನಾಗಿ ಅನುಭವಿಸಿ ಅಂತ. ಆದರೆ ತಾನು ಮಾತ್ರ ಅವರು ಬಳಿಗೆ ಹೋಗೋದಿಲ್ಲ. ಆಟದಲ್ಲಿ ಮಗ್ನರಾಗಿದ್ದಾರಲ್ಲ ಇರಲಿ ಅಂತ ಸುಮ್ಮನೆ ಬಿಟ್ಟು ಬಿಡ್ತಾನೆ. ಆದರೆ ಯಾವನೋ ಒಬ್ಬನಿಗೆ ಈ ಭೋಗ ಸಾಮಗ್ರಿಗಳಿಂದ ಬೇಸರವಾಗಿ ಅವನು ಭಗವಂತನನ್ನು ಕರೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಭಗವಂತ ಅವನ ಬಳಿಗೆ ಧಾವಿಸಿ ಬರ್ತಾನೆ. ನಿಜಕ್ಕೂ ಈ ಭೋಗ ಸಾಮಗ್ರಿಗಳು ಭಗವಂತ ನಮ್ಮೆದುರಿಗೆ ಎಸೆದಿರುವಂತಹ ಸವಾಲು. ಏ ಮನುಷ್ಯ, ನಿನಗೆ ಕ್ಷಣಿಕ ಸುಖ ಕೊಡುವ ಈ ಭೋಗ ಬೇಕೋ ಅಥವಾ ನಾನು ಬೇಕೋ ಯೋಚಿಸಿ ನೋಡು ಅಂತ. ಮನುಷ್ಯರೆಲ್ಲ ಈ ಭೋಗಗಳ ಬೆಡಗನ್ನು ನೋಡ್ತಾರೆ, ಆಸೆ ಕೆರಳುತ್ತೆ, ಅವುಗಳ ಬಳಿಗೆ ಓಡ್ತಾರೆ, ಭಗವಂತ ಇಟ್ಟು ಪರೀಕ್ಷೆಯಲ್ಲಿ ನಭಾಸಾಗ್ತಾರೆ. ಆದರೆ ಎಲ್ಲೋ ಒಬ್ಬ ಧೀರ ಈ ಭೋಗಗಳ ಕ್ಷಣಿಕತೆಯನ್ನು ಮನಗಂಡು ತನಗೆ ಭೋಗ ಬೇಡ, ಭಗವಂತನೇ ಬೇಕು ಅಂತ ಪಟ್ಟಾಗಿ ಕುಳಿತು ಬಿಡ್ತಾನೆ. ಇಂತಹ ಭಕ್ತ ಭಗವಂತನಿಗೆ ಪ್ರಿಯನಲ್ಲದೆ ಮತ್ತೇನು? ಶ್ರೀರಾಮಕೃಷ್ಣರು ಕೂಡ ತಮ್ಮ ಸಾಧನೆಯೆಲ್ಲ ಮುಗಿಸಿ ಆತ್ಮಾನಂದದಲ್ಲಿ ನಿರತರಾದಂತಹ ಸಂದರ್ಭದಲ್ಲಿ ಪ್ರಾಯ ಪ್ರಬುದ್ಧಿಯಾದಂತಹ ಶಾರದೆ ದಕ್ಷಿಣೇಶ್ವರಕ್ಕೆ ಬರ್ತಾಳೆ. ಗುರು ತೋತಾಪುರಿ ಹೇಳಿದ್ದ, ಯಾರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೋ, ಯಾರು ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿರ್ತಾನೋ, ಅವನು ತನ್ನ ಹೆಂಡತಿಯೊಂದಿಗೆ ಮಲಗಿದರೂ ಕೂಡ ಶರೀರದ ವಿಕಾರಕ್ಕೆ ಒಳಗಾಗೋದಿಲ್ಲ ಅಂತ. ಅದನ್ನು ಪರೀಕ್ಷೆ ಮಾಡಿ ನೋಡೋಣ ಅಂತ ಪ್ರಾಯ ಪ್ರಬುದ್ಧಿಯಾದಂತಹ ಸುಂದರಿಯಾದಂತಹ ಶ್ರೀ ಶಾರದಾ ದೇವಿಗೆ ತನ್ನ ಹಾಸಿಗೆ ಮೇಲೆಯೇ ಮಲಗಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಒಂದಾನೊಂದು ದಿನ ರಾತ್ರಿ ಮಡದಿ ಮಲಗಿದ್ದಾಳೆ. ಶ್ರೀರಾಮಕೃಷ್ಣರು ತಮ್ಮ ಮನಸ್ಸಿಗೆ ಹೇಳಿಕೊಳ್ತಾ ಇದ್ದಾರೆ, ಓ ಮನಸ್ಸೇ, ನೋಡು, ಜಗದ ಜನ ಭೋಗಾಭಿಲಾಷೆಯಿಂದ ಯಾವ ದೇಹದ ಹಿಂದೆ ಓಡ್ತಾ ಇರುತ್ತೋ ಆ ಹೆಣ್ಣಿನ ಶರೀರ ಇಲ್ಲಿದೆ. ಇದನ್ನು ಅನುಭವಿಸೋದಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ, ಇದು ನಿನ್ನ ಹಕ್ಕು, ಆದ್ರಿಂದ ಇದನ್ನು ನೀನು ಅನುಭವಿಸಬಹುದು. ಆದರೆ ಓ ಮನಸ್ಸೇ, ಒಳಗೊಂದೆಣಿಸಿ ಹೊರಗೆ ಇನ್ನೊಂದೆನಬೇಡ, ಪ್ರಾಮಾಣಿಕವಾಗಿರು. ನಿಜವಾಗಿಯೂ ನಿನಗೆ ಅದರಲ್ಲಿ ಆಸೆ ಇಲ್ಲದಿರತಕ್ಕಂತಹ ಮಾತನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿಯಲ್ಲ, ನಿಜವಾಗಿಯೂ ನಿನಗೆ ಆಸೆ ಇಲ್ಲದ ಪಕ್ಷದಲ್ಲಿ ಅದನ್ನು ಈಗ ಸಾಬೀತುಪಡಿಸು ಅಂತ ಆ ಸುಂದರಿಯಾದಂತಹ ಮಡದಿಯ ಶರೀರವನ್ನು ಮುಟ್ಟುತ್ತಾರೆ. ಮರುಕ್ಷಣಕ್ಕೆ ಅವರ ಮನಸ್ಸು ಹಿಮ್ಮೆಟ್ಟಿ ಸಮಾಧಿ ಮಗ್ನವಾಗುತ್ತೆ, ಆತ್ಮಾನಂದದಲ್ಲಿ ಲೀನವಾಗುತ್ತೆ. ಈ ಶರೀರಾನಂದ ತನಗೆ ಬೇಕಾಗಿಲ್ಲ ಅಂತನ್ನೋದನ್ನ ಅವರ ಮನಸ್ಸು ಸ್ಪಷ್ಟಪಡಿಸುತ್ತೆ. ಆ ಮೂಲಕ ಇಂತಿಂತಹ ದಿವ್ಯವಾದಂತಹ ಮಾನಸಿಕ ಸ್ಥಿತಿಯನ್ನ ಅವತಾರ ಪುರುಷರಲ್ಲಿ ಮತ್ತು ಸಾಧು ಸಂತರುಗಳಲ್ಲಿ ನಾವು ನೋಡ್ತೇವೆ. ಭಕ್ತನಾದವನು ಶುಭಾಶುಭ ಪರಿತ್ಯಾಗಿ ಆಗಿರ್ತಾನೆ ಅಂತ ಇನ್ನೊಂದು ಮಾತನ್ನು ಹೇಳ್ತಾನೆ ಶ್ರೀಕೃಷ್ಣ. ಅಶುಭವಾದದ್ದನ್ನೇನೋ ಪರಿತ್ಯಾಗ ಮಾಡಬೇಕಾದ ಸರಿಯೇ, ಆದರೆ ಶುಭವಾದದ್ದನ್ನೂ ಪರಿತ್ಯಾಗ ಮಾಡಬೇಕಾದ ಅವಶ್ಯಕತೆ ಏನಿದೆ? ಈ ವಿಚಾರ ಭಕ್ತನಾದವನಿಗೆ ಮಾತ್ರ ಗೊತ್ತಿದೆ. ಏನು ಅಂತಂದ್ರೆ, ಶುಭವೇ ಪುಣ್ಯ, ಅಶುಭವೇ ಪಾಪ, ಈ ಪಾಪ ಪುಣ್ಯಗಳೆರಡೂ ಸಮಾನವಾಗಿ ಬಂಧನಕಾರಿ. ಪಾಪ ಕೊಬ್ಬಿಣದ ಸರಪಣಿ, ಆದರೆ ಪುಣ್ಯ ಚಿನ್ನದ ಸರಪಣಿ. ಪುಣ್ಯ ಚಿನ್ನದ ಸರಪಣಿ ಆದರೂ ಸರಪಣಿ ಸರಪಣಿಯೇ. ಆದ್ರಿಂದ ಕಬ್ಬಿಣದ ಸರಪಣಿಯಿಂದ ಕಟ್ಟಲ್ಪಟ್ಟರೂ ಬಂಧಿತನೇ, ಚಿನ್ನದ ಸರಪಣಿಯಿಂದ ಕಟ್ಟಲ್ಪಟ್ಟರೂ ಬಂಧಿತನೇ. ಆದ್ರಿಂದಲೇನೇ ಶ್ರೀರಾಮಕೃಷ್ಣರು ಜಗನ್ಮಾತೆಗೆ ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡಿರೋದನ್ನ ನಾವು ನೋಡ್ಬೋದು. ಓ ತಾಯಿ, ಇದೋ ನಿನ್ನ ಧರ್ಮ, ಇದೋ ನಿನ್ನ ಅಧರ್ಮ, ಇವೆರಡೂ ನಿನಗೇ ಇರಲಿ, ನನಗೆ ಮಾತ್ರ ನಿನ್ನ ಪಾದ ಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕರುಣಿಸು. ಓ ತಾಯಿ, ಇದೋ ನಿನ್ನ ಪುಣ್ಯ, ಇದೋ ನಿನ್ನ ಪಾಪ, ಇವೆರಡನ್ನು ನೀನೇ ತೆಗೆದುಕೋ, ನನಗೆ ಮಾತ್ರ ನಿನ್ನ ಪಾದ ಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕರುಣಿಸು ಅಂತ. ಹೀಗೆ ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಬಯಸಿ ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿದಂತಹ ಭಕ್ತ ಭಗವಂತನಿಗೆ ಪ್ರಿಯನಾದರೆ ಆಶ್ಚರ್ಯ ಏನಿದೆ? ಮುಂದೆ ಭಕ್ತನ ಇನ್ನೂ ಕೆಲವು ಲಕ್ಷಣಗಳನ್ನು ಹೇಳ್ತಾನೆ ಶ್ರೀಕೃಷ್ಣ.
ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ.
ಶತ್ರು ಮಿತ್ರರಲ್ಲಿ ಸಮಬುದ್ಧಿಯುಳ್ಳವನು, ಮಾನವಮಾನಗಳಲ್ಲಿ ಸಮಾನನಾಗಿರುವವನು, ಆಸಕ್ತಿರಹಿತ, ಸ್ತುತಿ ನಿಂದೆಗಳಲ್ಲಿ ಸಮಭಾವನೆಯುಳ್ಳವನು, ಮೌನಿ, ಜೀವನ ನಿರ್ವಹಣೆಗೆ ಎಷ್ಟು ಸಿಕ್ಕಿದರೆ ಅಷ್ಟರಿಂದಲೇ ತೃಪ್ತನಾಗುವವನು, ಅನಿಕೇತ, ಸ್ಥಿರ ಬುದ್ಧಿ ಉಳ್ಳವನು ಮತ್ತು ಭಕ್ತಿವಂತನು ಆದಂತಹ ಇಂಥ ಮನುಷ್ಯ ನನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಒಬ್ಬ ಮನುಷ್ಯ ನಿಜವಾದ ಭಕ್ತನಾಗಬೇಕಾದ್ರೆ, ಭಕ್ತನಾಗಿ ಭಗವಂತನಿಂದ ಪ್ರಿಯನಾಗಬೇಕಾದ್ರೆ ಅವನಲ್ಲಿ ಎಷ್ಟೊಂದು ಗುಣಗಳೆಲ್ಲ ಇರಬೇಕಾಗುತ್ತೆ ಅಂತನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಯೋಗಾಸನ ಹಾಕುವವರಂತೆ ಕೇವಲ ದೀರ್ಘದಿಂದ ನಮಸ್ಕಾರ ಮಾಡಿದರೆ ಸಾಲದು, ಅತ್ಯುತ್ತಮವಾದ ಸದ್ಗುಣಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಇಲ್ಲಿಯವರೆಗೆ ನಾವು ಅನೇಕ ಅನೇಕ ಸದ್ಗುಣಗಳ ಸ್ವರೂಪವನ್ನು ನೋಡ್ತಾ ಬಂದಿದ್ದೇವೆ, ಈಗ ಇನ್ನಷ್ಟು ಗುಣಗಳನ್ನು ನೋಡೋಣ. ಶತ್ರು ಮಿತ್ರರಲ್ಲಿ ಭಕ್ತನಾದವನು ಸಮಬುದ್ಧಿಯುಳ್ಳವನಾಗಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ನಿಜಕ್ಕೂ ಭಕ್ತನಾದವನಿಗೆ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಯಾಕೆಂದ್ರೆ ಮಾನವರೆಲ್ಲರೂ ಭಗವಂತನ ಮಕ್ಕಳಾಗಿ, ಮಾನವರೆಲ್ಲರನ್ನೂ ಭಗವಂತನ ಮಕ್ಕಳಾಗಿ ಪರಿಗಣಿಸ್ತಾನೆ ಭಕ್ತ. ಆದ್ರಿಂದ ಮಾನವರೆಲ್ಲರೂ ತನ್ನ ಪಾಲಿಗೆ ಸೋದರರು ಅನ್ನೋದೇ ಅವನ ಭಾವನೆ. ಭಗವಂತನ ಮಕ್ಕಳೊಂದಿಗೆ ಶತ್ರುತ್ವಕ್ಕೆ ಅವಕಾಶವೇ ಇಲ್ಲ. ಇಲ್ಲಿ ಇನ್ನೊಂದು ಧರ್ಮ ಸೂಕ್ಷ್ಮ ಕೂಡ ಇದೆ. ಏನು ಅಂತಂದ್ರೆ, ಭಕ್ತನೇನೋ ಎಲ್ಲರನ್ನೂ ಸೋದರರಂತೆ ನೋಡಬಹುದು, ಆದರೆ ಆ ಸೋದರರಲ್ಲೇ ಪರಸ್ಪರ ಭಿನ್ನಾಭಿಪ್ರಾಯಗಳು ಹುಟ್ಟುಕೊಂಡು ಕೌರವರು ಪಾಂಡವರಂತೆ ಎರಡು ಪಂಗಡಗಳಾಗಿ ಬಿಟ್ರೆ ಆಗೇನು ಮಾಡಬೇಕು, ಆಗ ಅವ್ರನ್ನ ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ಭಕ್ತನಾದವನು ಇಬ್ಬರೊಂದಿಗೂ ಸಮಾನವಾದ ವ್ಯವಹಾರ ಇಟ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಶ್ರೀಕೃಷ್ಣನ ಅಭಿಪ್ರಾಯ. ಅಂದರೆ ಅವರ ಜಗಳಗಳಲ್ಲಿ ಇವನು ಸಿಕ್ಕಿಕೊಂಡು ಮನಸ್ಸನ್ನು ಕೆಡಿಸಿಕೊಳ್ಳಬಾರದು ಅಂತ ಅರ್ಥ. ಎರಡನೇದಾಗಿ, ಭಕ್ತನಾದವನು ಮಾನಾವಮಾನಗಳಲ್ಲಿ ಸಮಾನನಾಗಿರಬೇಕು ಅಂತ. ಯಾಕಿರಬಹುದು? ಮಾನ ಅವಮಾನ ಅಂತ ಹೇಳ್ತಕ್ಕಂಥವುಗಳು ಮನುಷ್ಯನ ಮನಸ್ಸನ್ನು ಮೇಲಕ್ಕೆತ್ತಿ ಕೆಳಕ್ಕೆ ಬೀಳಿಸುವಂಥವುಗಳು. ನಮಗೆ ಸಮ್ಮಾನ ಸಿಕ್ಕಾಗ ನಮ್ಮ ಮನಸ್ಸು ಆಕಾಶದೆತ್ತರಕ್ಕೆ ಇರುತ್ತೆ, ಆದರೆ ಅವಮಾನವಾದಾಗ ಪಾತಾಳದ ಆಳಕ್ಕೆ ಕುಸಿಯುತ್ತೆ. ಜೀವನದಲ್ಲಿ ಇಂತಹ ಮಾನವಮಾನಗಳ ಸನ್ನಿವೇಶಗಳು ಹಲವಾರು. ಹೀಗಿರುವಾಗ ಮಾನ ಬಂತು ಅಂತ ಹಿಗ್ಗಿ ಮೇಲಕ್ಕೇರಿ, ಅವಮಾನವಾಯಿತು ಅಂತ ಕುಗ್ಗಿ ಅತಿ ಕೆಳಕ್ಕೆ ಕುಸಿದು ಹೋಗ್ತಾ ಇದ್ರೆ ಅಂತಹ ಮನುಷ್ಯನ ಮನಸ್ಥಿತಿ ಹೇಗಿರಬಹುದು ಅಂತ ಭಾವಿಸಿ ನೋಡಬೇಕು. ಇಂತಹ ಮನಸ್ಸು ಯೋಗ್ಯಕ್ಕೆ ಅಯೋಗಕ್ಕೆ ಅಯೋಗ್ಯ. ಯಾಕೆ ಅಂದರೆ ಸಮತ್ವಂ ಯೋಗ ಉಚ್ಯತೆ, ಸಮತ್ವವೇ ಯೋಗ ಅಂತ ಶ್ರೀಕೃಷ್ಣ ಈ ಹಿಂದೆಯೇ ಹೇಳಿದ್ದ. ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರಿಂದ ಮಾತ್ರವೇ ಯೋಗಾಭ್ಯಾಸ ಸುಲಭ ಸಾಧ್ಯ. ಕರ್ಮಯೋಗವನ್ನೇ ಅಭ್ಯಾಸ ಮಾಡಲಿ, ರಾಜಯೋಗವನ್ನೇ ಅಭ್ಯಾಸ ಮಾಡಲಿ, ಜ್ಞಾನಯೋಗವನ್ನೇ ಅಭ್ಯಾಸ ಮಾಡಲಿ, ಅಥವಾ ಭಕ್ತಿಯೋಗವನ್ನೇ ಅಭ್ಯಾಸ ಮಾಡಲಿ, ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದದ್ದು ಬಹಳ ಮುಖ್ಯ. ಆದ್ರಿಂದಲೇನೆ ಶ್ರೀಕೃಷ್ಣ ಇಲ್ಲಿ ಸಮತೆಯ ಬಗ್ಗೆ ಹೇಳ್ತಾ ಇದ್ದಾನೆ. ಶತ್ರು ಮಿತ್ರರಲ್ಲಿ ಸಮಭಾವದಿಂದಿರಬೇಕು, ಮಾನವಮಾನಗಳಲ್ಲಿ ಸಮಭಾವದಿಂದಿರಬೇಕು, ಶೀತೋಷ್ಣ ಸುಖ ದುಃಖಗಳಲ್ಲಿ ಸಮಭಾವದಿಂದಿರಬೇಕು, ಹಾಗೂ ಸ್ತುತಿ ನಿಂದೆಗಳಲ್ಲಿ ಸಮಭಾವದಿಂದಿರಬೇಕು ಅಂತ. ಆದ್ರಿಂದ ಮನಸ್ಸಿನ ಸಮತೋಲವನ್ನು ಕಾಪಾಡಿಕೊಂಡಿರಬೇಕಾದದ್ದು ಎಷ್ಟು ಮುಖ್ಯ ಅಂತ ಹೇಳ್ತಕ್ಕಂಥದ್ದು ನಮಗಿಲ್ಲಿ ತಿಳಿದು ಬರುತ್ತೆ. ಶೀತೋಷ್ಣ ಸುಖ ದುಃಖಗಳಲ್ಲಿ ಸಮವಾಗಿರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನ ಹೇಗೆ ಸಾಧಿಸೋದು? ಅದಕ್ಕಿಂತಲೂ ಮೊದಲು ಇದನ್ನ, ಅಂದರೆ ಶೀತೋಷ್ಣ ಸುಖಗಳಲ್ಲಿ ಸಮಭಾಗಿತ್ವವನ್ನು ಹೇಗೆ ಯಾತಕ್ಕೆ ಸಾಧಿಸಿಕೊಳ್ಬೇಕು ಅನ್ನೋದನ್ನು ನೋಡಬೇಕು. ಈಗ ಯೋಗಿಯಾದವನು ಭಕ್ತಿ ಸಾಧನೆಯಲ್ಲಿ ನಿರತನಾಗಿರಬೇಕಾದ್ದಲ್ವೇ? ಭಕ್ತಿ ಸಾಧನೆ ಅಂದ್ರೇನು? ಪೂಜೆ, ಭಜನೆ, ಧ್ಯಾನ, ಜಪ ಇವುಗಳೆಲ್ಲ ಸೇರಿರುತ್ತವೆ ಭಕ್ತಿ ಸಾಧನೆಯಲ್ಲಿ. ಇವುಗಳನ್ನೆಲ್ಲ ಪ್ರತಿದಿನ ಮಾಡಿಕೊಂಡು ಬರಬೇಕಾಗುತ್ತೆ, ವರ್ಷಗಟ್ಟಲೆ ಮಾಡಿಕೊಂಡು ಬರಬೇಕಾಗುತ್ತೆ. ವರ್ಷದಲ್ಲಿ ಚಳಿಗಾಲ ಬರುತ್ತೆ, ಸೆಕೆಗಾಲ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಹೆಚ್ಚು, ಸೆಕೆಗಾಲದಲ್ಲಿ ಸೆಕೆ ಹೆಚ್ಚು. ಈಗ ಭಕ್ತಿಯೋಗಿ ಆದವನು ಚಳಿಗಾಲದಲ್ಲಿ ಈ ಕೊರೆಯುವ ಚಳಿಯೊಳಗೆ ಸ್ನಾನ, ಪೂಜೆ, ಜಪ, ತಪ ಇವುಗಳನ್ನೆಲ್ಲ ಯಾರು ಮಾಡ್ತಾರಪ್ಪ ಅಂತಂದ್ಕೊಂಡ್ರೆ ಸಾಧನೆ ಹೇಗೆ ಮುಂದುವರಿಯುತ್ತೆ? ಸೆಕೆಗಾಲದಲ್ಲಿ ಸ್ನಾನವೇನು ಸುಖಕರವಾಗಿರಬಹುದು, ಆದರೆ ಅತಿಯಾದ ಸೆಕೆಯಿಂದ ಮೈಯಲ್ಲಿ ಬೆವರು ಇಳಿತಾ ಇರುವಾಗ, ಅಂದರೆ ಬೆಂಗಳೂರಿನವರಿಗೆ ಈ ಅನುಭವ ಕಡಿಮೆ, ಕೇವಲ ಮೇ ತಿಂಗಳಲ್ಲಿ ಮಾತ್ರ. ಈ ಪೂಜೆ ಜಪ ಧ್ಯಾನಾದಿಗಳನ್ನು ಈ ಬೆವರು ಇಳಿಯುವ ಸಂದರ್ಭದಲ್ಲಿ ಹೇಗೆ ಮಾಡೋದಪ್ಪ ಅಂತಂದ್ಕೊಂಡ್ರೆ ಸಾಧನೆ ಹೇಗೆ ಮುಂದುವರಿಬೇಕು? ಆದ್ರಿಂದ ಇವುಗಳನ್ನೆಲ್ಲ ಸಮಭಾವದಿಂದ ಕಂಡು ಸಹಿಸಿಕೊಂಡಿರೋದನ್ನ ಕಲಿಯಬೇಕು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಈ ಮಾತನ್ನೇ ಹಿಂದೆ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂಸ್ತಿ ತಿಕ್ಷಸ್ವ ಭಾರತ ಅಂತ. ಶೀತೋಷ್ಣ ಸುಖ ದುಃಖಗಳು ಸುಮ್ಮನೆ ಬಂದು ಹೋಗತಕ್ಕಂಥವುಗಳು, ಬರ್ತಕ್ಕಂಥವುಗಳು ಹೋಗ್ತಕ್ಕಂಥವುಗಳು, ಆದ್ರಿಂದ ಅವು ಅನಿತ್ಯ ಅಂತ ತಿಳಿದುಕೊಂಡು ಸಹಿಸ್ಕೊ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗಿರಬೇಕು ಅಂತನೋರಿಗೆ ಇದೊಂದು ತುಂಬಾ ಉಪಯುಕ್ತವಾದಂತಹ ಸಲಹೆ. ಚಳಿಯಾಗಲಿ ಸೆಕೆಯಾಗಲಿ ಹಾಗೂ ಇವುಗಳಿಂದ ಉಂಟಾಗುವಂತಹ ಸುಖ ದುಃಖಗಳೇ ಆಗಲಿ, ಬಂದು ಶಾಶ್ವತವಾಗಿ ನಿಲ್ಲತಕ್ಕಂಥವುಗಳೆಲ್ಲ ಹೊರಟು ಹೋಗ್ಬಿಡುತ್ತವೆ. ಇವು ಕೇವಲ ಬಂದು ಹೋಗ್ತಕ್ಕಂಥ ಸ್ವಭಾವ ಉಳ್ಳವು, ಆದ್ರಿಂದ ಅನಿತ್ಯವಾದವುಗಳು, ಆದ್ರಿಂದಲೇ ಅವುಗಳನ್ನು ಸಹಿಸಿಕೊಳ್ಳಬೇಕು ಅಂತನ್ನುವ ಸಲಹೆ ಕೊಡ್ತಾನೆ ಶ್ರೀಕೃಷ್ಣ. ಇನ್ನು ಭಕ್ತನಾದವನು ಸ್ತುತಿ ಮತ್ತು ನಿಂದೆ ಇವುಗಳ ವಿಷಯದಲ್ಲೂ ಕೂಡ ಸಮಭಾವದಿಂದಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸ್ತುತಿ ಅಂದರೆ ಹೊಗಳಿಕೆ, ನಿಂದೆ ಅಂದರೆ ತೆಗಳಿಕೆ. ನಮ್ಮಲ್ಲಿ ಹೊಗಳುವವರನ್ನ ಮತ್ತು ತೆಗಳುವವರನ್ನ ನಾವು ನೋಡ್ತಾನೇ ಇರ್ತೇವೆ. ಕೆಲವರಿಗೆ ಹೊಗಳ್ತಾ ಇರೋದೇ ಒಂದು ಅಭ್ಯಾಸ, ಇನ್ನು ಕೆಲವರಿಗೆ ಇವರಿಗೆಲ್ಲ ಹೊಗಳುಭಟ್ರು ಅಂತಲೇ ಹೆಸರು, ಇನ್ನು ಕೆಲವರಿಗೆ ತೆಗಳುತ್ತಾ ಇರೋದೇ ಕೆಲಸ, ಇವರಿಗೆ ನಿಂದಕರು ಅಂತಲೇ ಹೆಸರು. ಭಗವಾನ್ ಬುದ್ಧ ಹೇಳುವ ಪ್ರಕಾರ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಮೂರು ಬಗೆಯ ಜನರ ಸಂಪರ್ಕ ಇದ್ದೇ ಇರುತ್ತೆ. ಯಾರವರು ಅಂತಂದ್ರೆ ಹೊಗಳುವವರು, ತೆಗಳುವವರು ಮತ್ತು ಸುಮ್ಮನಿರುವವರು. ಉದಾಸೀನರಾಗಿರುವವರು, ನಮ್ಗೆ ಯಾಕಪ್ಪ ಅವರ ಸುದ್ದಿ ಅಂತಂದ್ಕೊಳ್ಳುವವರು. ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲೇ ಇದನ್ನು ನಾವು ನೋಡಬಹುದು. ನಮ್ಮ ಸ್ನೇಹಿತರು, ಹಿತೈಷಿಗಳು ನಮ್ಮನ್ನು ಮೆಚ್ಚಿಕೊಳ್ತಾರೆ, ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ನಮ್ಮನ್ನು ಹೊಗಳುತ್ತಾರೆ. ಇನ್ನು ನಮ್ಮನ್ನು ಕಂಡ್ರೆ ಆಗದವರು ಕೆಲವರು ಇರ್ತಾರೆ, ಇವರು ನಮ್ಮನ್ನು ಸಮಯ ಸಿಕ್ಕಾಗಲೆಲ್ಲ ದೂರತ್ಲೇ ಇರ್ತಾರೆ, ನಿಂದಿಸ್ಲೇ ಇರ್ತಾರೆ, ತೆಗಳುತ್ತಲೇ ಇರ್ತಾರೆ. ಇವರಲ್ಲದೆ ಬಿಕ್ಕವರೆಲ್ಲ ನಮ್ಮ ವಿಷಯದಲ್ಲಿ ಅನಾಸಕ್ತರಾಗಿರ್ತಾರೆ, ಉದಾಸೀನರಾಗಿರ್ತಾರೆ. ನಾವು ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ಅವರು ನಮ್ಮ ಕುರಿತಾಗಿ ಏನನ್ನೂ ಅನ್ನೋದಕ್ಕೆ ಬರೋದಿಲ್ಲ. ಆದ್ರಿಂದ ಭಕ್ತನಾದವನು ಈ ಹೊಗಳಿಕೆ, ತೆಗಳಿಕೆ, ಸ್ತುತಿ, ನಿಂದೆ ಅನ್ನೋದನ್ನೆಲ್ಲ ಲೋಕದ ರೂಢಿ ಅಂತ ತಿಳಿದುಕೊಂಡು ಸುಮ್ಮನಿರಬೇಕು. ಕಾಗೆ ಕೂಗೋದೇ ಹಾಗೆ ಅಂತಂದ್ಬಿಟ್ಟದೆ, ಕಾಗೆ ಯಾತಕ್ಕೆ ಈ ಥರ ನನ್ನ ನೋಡಿ ಕರ್ರಂತ ಕೂಗ್ಬಿಡ್ತಲ್ಲ ಅಂತ ಚಿಂತಿಸಬಾರದು. ಕೋಗಿಲೆ ನಮ್ಮನ್ನು ನೋಡಿ ಕೂಗಿದ ತಕ್ಷಣ, ಆಹಾ ನನ್ನನ್ನು ನೋಡಿಯೇ ಕೋಗಿಲೆ ಈ ತರಹ ಮಧುರವಾಗಿ ಕೂಗಿದ್ದು ಅಂತ ತಿಳಿದುಕೊಳ್ಬಾರ್ದು. ಅವುಗಳು ಹಾಗೆ ಕೂಗೋದು. ಅದೇ ರೀತಿಯಲ್ಲಿ ಜನಸಂಪರ್ಕದಲ್ಲೂ ಇಂತಹ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಅಲ್ಲದೆ ಇನ್ನೊಂದು ವಿಚಾರ ಇದೆ, ಭಕ್ತನಾದವನನ್ನ ಜನ ಹೊಗಳಿದಾಗ ಅವನು ಹಿಗ್ಗಿದ್ರೆ ಅದರ ಅರ್ಥ ಏನು ಗೊತ್ತೇನೋ, ಅದು ಅವನ ಅಹಂಕಾರ ಅಂತ ಅನಿಸಿಕೊಳ್ಳುತ್ತೆ. ಜನ ತನ್ನ ಶ್ರೇಷ್ಠತೆಯನ್ನ, ತಾನೊಬ್ಬ ದೊಡ್ಡ ಭಕ್ತ ಶ್ರೇಷ್ಠ ಅಂತ ಅನ್ನೋದನ್ನ ಗುರುತಿಸಿದ್ದಾರೆ, ಸರಿಯಾಗೇ ಇದೆ ಅದು ಅಲ್ವೇ ಮತ್ತೆ ಅಂತ ಭಾವಿಸುವುದು ಗೊತ್ತಾಗುತ್ತೆ. ಇದರಿಂದ ಇನ್ನು ಜನ ಅವನನ್ನು ನಿಂದಿಸಿದಾಗ ಅವನೇನಾದರೂ ಕೋಪಿಸಿಕೊಂಡ್ರೆ ಅದಕ್ಕೆ ಅರ್ಥ ಆಗುತ್ತೇನೋ, ಅವನು ತನ್ನನ್ನು ತಾನೇ ಅತ್ಯಂತ ಶ್ರೇಷ್ಠವಾದ ಭಕ್ತ ಅಂತ ಭಾವಿಸ್ಕೊಂಡಿದ್ದಾನೆ ಅಂತಲೇ ಅರ್ಥ, ತಾನೇ ಭಾವಿಸ್ಕೊಂಡಿದ್ದಾನೆ ಅಂತ ಅರ್ಥ. ತನ್ನಂತಹ ಭಕ್ತ ಶ್ರೇಷ್ಠನನ್ನು ಅವರೆಲ್ಲ ಈ ರೀತಿಯಲ್ಲಿ ನಿಂದಿಸಬಾರ್ದಾಗಿತ್ತು ಅಂತ ಹೇಳ್ತಕ್ಕಂಥದ್ದೇ ಅವನ ಭಾವನೆ. ಇದು ಕೂಡ ಒಂದು ಬಗೆಯ ಅಹಂಕಾರವೇ. ಹೀಗೆ ಹೊಗಳಿಕೆಯನ್ನು ಕೇಳಿ ಹಿಗ್ಗಿದರೂ ಅದು ಅಹಂಕಾರವೇ, ತೆಗಳಿಕೆಯನ್ನು ಕೇಳಿ ಕೋಪಿಸಿಕೊಂಡ್ರೂ ಅದು ಅಹಂಕಾರವೇ. ಆದ್ರಿಂದ ಭಕ್ತನಾದವನು ಹೊಗಳಿಕೆ ತೆಗಳಿಕೆಯನ್ನು ಸಮವಾಗಿ ಭಾವಿಸಿಕೊಂಡು ಸುಮ್ಮನಿರೋದೇ ಒಳ್ಳೆಯ ಲಕ್ಷಣ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅಲ್ಲದೆ ಇನ್ನೊಂದು ವಿಚಾರ ಇದೆ ಇಲ್ಲಿ, ಮದುವೆ ಮಾಡಿಕೊಳ್ಳಲಿರುವ ವರನೇ ತನ್ನ ವಧುವನ್ನು ಮೆಚ್ಚಿಕೊಂಡ ಮೇಲೆ ಇತರರು ಅವಳನ್ನ ಸ್ವರೂಪಿ ಅಂತ ಹೊಗಳಿದ್ರೆಷ್ಟು, ಕುರೂಪಿ ಅಂತ ತೆಗಳಿದ್ರೆಷ್ಟು? ಹಾಗೇನೇನೆ, ಭಕ್ತನಾದವನು ಭಗವಂತನೇ ಭಕ್ತರಾದವನನ್ನ ಭಗವಂತನೇ ಪರಿಗ್ರಹಿಸಿದ ಮೇಲೆ ಅವನನ್ನ ಇತರರು ಹೊಗಳಿದ್ರೆಷ್ಟು ತೆಗಳಿದ್ರೆಷ್ಟು, ಹೀಗೆ ಹೊಗಳಿಕೆ ತೆಗಳಿಕೆಗಳನ್ನು ಸಮಾನವಾಗಿ ಕಾಣುವಂತಹ ಭಕ್ತನೇ ತನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇನ್ನು ಭಕ್ತನಾದವನು ಈ ಹೊಗಳಿಕೆ ತೆಗಳಿಕೆಯನ್ನ ಯಾತಕ್ಕೆ ಅಷ್ಟೊಂದು ಗಮನಿಸ್ತಾನೆ, ಅಲ್ಲ ಭಕ್ತನಾದವನು ಗಮನಿಸೋದಿಲ್ಲ, ಜನರು ಯಾತಕ್ಕೆ ಗಮನಿಸ್ತಾರೆ ಅಂತ ಹೇಳಿದ್ರೆ ತಮ್ಮನ್ನ ತಮ್ಮಾನಿಸಬೇಕು, ಎಲ್ಲರೂ ತಮ್ಮನ್ನು ಸಮ್ಮಾನಿಸಬೇಕು, ತಾವೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಕೂಡ ಅದನ್ನ ಎಲ್ಲರೂ ಕೊಂಡಾಡ್ತಾ ಇರಬೇಕು ಅಂತಲೇ ಪ್ರತಿಯೊಬ್ಬರು ಬಯಸ್ತಾ ಇರ್ತಾರೆ. ಆದರೆ ಇದರ ಒಂದು ಟೊಳ್ಳುತನವನ್ನ ಅಥವಾ ಇದರ ಒಂದು ಅರ್ಥಹೀನತೆಯನ್ನು ನಾವು ಆಲೋಚನೆ ಮಾಡಿ ನೋಡಿದಾಗ ನಾವು ಯಾರೂ ಕೂಡ ಹೊಗಳಿಸಿಕೊಳ್ಳುವಂತಹ ಯೋಗ್ಯತೆಯನ್ನೇ ಉಳ್ಳವರಲ್ಲ ಅನ್ನೋದು ಗೊತ್ತಾಗುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ಶ್ರೀಮಾನ್ ಡಿವಿಜಿ ಅವರು ಹೇಳ್ತಾರೆ, ದಿವಂಗತ ಡಿವಿಜಿ ಅವರು ಹೇಳ್ತಾರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನ ದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೆ ನಿನಗೆ ಜಸ ಮಂಕುತಿಮ್ಮ. ಈ ಅನ್ನ ಅಕ್ಕಿಯಿಂದ ಆಗುತ್ತೆ ಅನ್ನುವ ಗುಟ್ಟನ್ನ ಮೊದಲು ರಟ್ಟು ಮಾಡಿದವರು ಯಾರದು? ನಾವು ಅನಾದಿ ಕಾಲದಿಂದ ಊಟ ಮಾಡ್ಕೊಂಡು ಬರ್ತಾ ಇದ್ದೇವೆ, ಆನಂದವಾಗಿ ಊಟ ಮಾಡ್ಕೊಂಡು ಬರ್ತಾ ಇದ್ದೇವೆ, ಈ ಅಕ್ಕಿಯಿಂದ ಅನ್ನ ಆಗತ್ತೆ ಅಂತ ಕಂಡು ಹುಡುಕಿದವನು ಯಾರು? ಆಮೇಲೆ ಎಷ್ಟು ಅದ್ಭುತವಾದಂತಹ ಬರವಣಿಗೆಗಳು, ವೇದಶಾಸ್ತ್ರ ಪುರಾಣ ಇತರ ಶಾಸ್ತ್ರಗಳೆಲ್ಲ ಬರೆಯಲ್ಪಟ್ಟಿವೆ ಅಕ್ಷರಗಳಿಂದ. ಈ ಅಕ್ಷರಗಳಿಂದ ಇಂತಿಂತಹ ರೀತಿಯ ಜೋಡಣೆ ಮಾಡಿದರೆ ಇಂತಿಂತಹ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳೆಲ್ಲ ಉತ್ಪತ್ತಿಯಾಗಬಹುದು ಅಂತ ಹೇಳ್ತಕ್ಕಂಥ ಅದನ್ನ ಕಂಡು ಹುಡುಕಿದವನು ಯಾರು? ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ, ಇಂತಿಂತಹ ಮಹಾಪುರುಷರು ಇಂತಿಂತಹ ಮಹಾ ಸಂಶೋಧಕರನ್ನ ಜಗತ್ತು ಲೆಕ್ಕ ಇಟ್ಕೊಂಡಿಲ್ಲ, ಅವರ ಹೆಸರೇ ಇಲ್ಲ. ನಾವು ಮಾತ್ರ ಏನೋ ಒಂದು ಸಣ್ಣ ಪುಟ್ಟದನ್ನು ಮಾಡಿ ಜಗತ್ತೆಲ್ಲ ಅದನ್ನು ಕೊಂಡಾಡಬೇಕು ಅಂತ ಪೇಪರ್ನ ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಈ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಈ ಒಂದು ಭಾವನೆಯಿಂದಲೂ ಕೂಡ ಭಕ್ತನಾದವನು ಆ ಹೊಗಳಿಕೆ ತೆಗಳಿಕೆಯ ಕಡೆಗೆ ಗಮನ ಕೊಡದೆ ಸುಮ್ಮನೆ ಇರಬಹುದು. ಇನ್ನು ಭಕ್ತನಾದವನು ಸಂಘರಹಿತನಾಗಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸಂಘ ಅಂದ್ರೇನು? ಸಂಘ ಅಂದ್ರೆ ಆಸಕ್ತಿ. ಭಕ್ತನಾದವನು ಈ ಜಗತ್ತಿನಲ್ಲಿ ಏನೋ ವಾಸವಾಗಿರ್ತಾನೆ, ಆದರೆ ಅವನ ಗಮನವೆಲ್ಲ ಭಗವಂತನಲ್ಲಿ ಕೇಂದ್ರಿತವಾಗಿರುತ್ತೆ. ಆದ್ರಿಂದ ಅವನು ಜಗತ್ತಿನಲ್ಲಿ ಇರ್ತಾನೆಯೇ ಹೊರತು ಜಗತ್ತಿನವನಾಗಿರೋದಿಲ್ಲ. ಅವನು ಜಗತ್ತಿನಲ್ಲಿ ಅವನಿರ್ತಾನೆಯೇ ಹೊರತು ಜಗತ್ತಿನವನೇ ಅವನಾಗಿರೋದಿಲ್ಲ. ಸಾಮಾನ್ಯ ಮಾನವರಿಗೂ ಭಕ್ತರಿಗೂ ಇದೇ ವ್ಯತ್ಯಾಸ. ಸಾಮಾನ್ಯ ಮಾನವರು ಈ ಜಗತ್ತೇ ಶಾಶ್ವತ ಅಂತ ನಂಬಿ ಇಲ್ಲೇ ಎಂದೆಂದಿಗೂ ವಾಸವಾಗಿ ಭದ್ರವಾದ ವಾಸವಾಗಿರತಕ್ಕಂತಹ ಭದ್ರವಾದ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಆದರೆ ಭಕ್ತನಾದವನು ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದರೆ ಸುಮ್ಮನೆ ಅಂತನ್ನುವ ಭಾವದಿಂದ ವಾಸವಾಗಿರ್ತಾನೆ. ಹೀಗೆ ತನ್ನಲ್ಲಿ ಮನವಿಟ್ಟು ಜಗತ್ತಿನಲ್ಲಿ ಕೇವಲ ಅಸಂಗನಾಗಿ ಇರತಕ್ಕಂತಹ ಭಕ್ತನೇ ತನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇನ್ನು ಭಕ್ತನಾದವನು ಸಂತುಷ್ಟೋ ಏನ ಕೇನಚಿತ್, ಈ ಜಗತ್ತಿನಲ್ಲಿ ಅವನ ದಿನನಿತ್ಯದ ಬಾಳ್ವಿಗೆ ಎಷ್ಟು ಸಿಕ್ಕಿದರೆ ಅಷ್ಟರಿಂದಲೇ ಸಂತೃಪ್ತನಾಗಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಜಗತ್ತಿನ ಜನರ ಮನೋಭಾವಕ್ಕೂ ನಿಜವಾದ ಭಕ್ತನ ಮನೋಭಾವಕ್ಕೂ ಎಷ್ಟೊಂದು ವ್ಯತ್ಯಾಸವಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಜಗತ್ತಿನ ಜನರಿಗೆ ಎಷ್ಟು ಸಿಕ್ಕಿದರೂ ಸಾಲದು ಅನ್ನೋದಿರತಕ್ಕಂಥ ಬುದ್ಧಿ, ಇನ್ನಷ್ಟು ಮತ್ತಷ್ಟು ಕೂಡಿ ಹಾಕಿಕೊಳ್ಳುವಂತಹ ಮನೋಭಾವ. ಆದರೆ ಭಕ್ತನಾದವನು ಭಗವಂತ ತನಗೆ ಪ್ರಸಾದ ರೂಪವಾಗಿ ಎಷ್ಟು ಕೊಡ್ತಾನೋ ಏನು ಕೊಡ್ತಾನೋ ಅಷ್ಟರಿಂದಲೇ ತೃಪ್ತನಾಗತಕ್ಕಂಥ ಮನೋಭಾವ. ಯಾಕೆಂದರೆ ಭಕ್ತನಾದವನಿಗೆ ಬೇಕಾದ ಜಗದ್ ವಸ್ತುವಲ್ಲ, ಭಗವದ್ ವಸ್ತು. ಇನ್ನು ಭಕ್ತನಾದವನು ಮೌನಿಯಾಗಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಮೌನಿ ಅಂದ್ರೆ ಏನರ್ಥ? ಭಗವಂತನ ಹಾಗೂ ಭಗವತ್ ಸಂಬಂಧವಾದ ವಿಷಯವನ್ನಲ್ಲದೆ ಇತರ ವಿಷಯಗಳ ಕುರಿತಾಗಿ ಮಾತನಾಡೋದಕ್ಕೆ ಮನಸ್ಸಿಲ್ಲದವನು ಅಂತ ಅರ್ಥ. ಅಲ್ಲದೆ ಭಕ್ತನ ಹೃದಯ ಅಂತ ಹೇಳ್ತಕ್ಕಂಥ ಭಗವದ್ ಆನಂದದಿಂದ ತುಂಬಿಕೊಂಡಿರೋದ್ರಿಂದ ಅಥವಾ ಭಗವದ್ ಆನಂದವನ್ನು ಸವಿತಾ ಇರೋದ್ರಿಂದ ಅವನಿಗೆ ಯಾವ ಇತರ ಮಾತುಗಳನ್ನು ಆಡೋದಕ್ಕೂ ಮನಸ್ಸೇ ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ದುಂಬಿ ಹೂವಿನ ಮೇಲೆ ಕುಳಿತುಕೊಳ್ಳುವವರೆಗೆ ಝಂಕರಿಸ್ತಾ ಇರುತ್ತೆ, ಆದರೆ ಹೂವಿನ ಮೇಲೆ ಕುಳಿತುಕೊಂಡು ಮಧುವನ್ನು ಹೀರೋದಕ್ಕೆ ಪ್ರಾರಂಭಿಸಿದ ಮೇಲೆ ಅದರ ಸದ್ದು ಅಡಗಿ ಹೋಗಿಬಿಟ್ಟಿರುತ್ತೆ ಅಂತ. ಹಾಗೇನೇನೇ ಭಕ್ತ ಭಗವದ್ ಆನಂದವನ್ನು ಸವಿತಾ ಇರುವುದರಲ್ಲಿ ಮಗ್ನನಾಗಿರುವುದರಿಂದ ಮೌನಿಯಾಗಿ ಬಿಡ್ತಾನೆ. ಇನ್ನು ತನಗೆ ಪ್ರಿಯನಾದಂತಹ ಭಕ್ತ ಅನಿಕೇತನಾಗಿರುತ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅನಿಕೇತ ಅಂದ್ರೆ ನಿಕೇತ ಅಂದ್ರೆ ಮನೆ, ಅನಿಕೇತ ಅಂದ್ರೆ ಮನೆ ಇಲ್ಲದಿರುವವನು ಅಂತ ಅರ್ಥ. ಈ ಮಾತು ಅಂದ್ರೆ ಅನಿಕೇತ ಅಂತ ಹೇಳ್ತಕ್ಕಂಥ ಈ ಮಾತು ಸನ್ಯಾಸಿಗೆ ಮಾತ್ರ ಅನ್ವಯಿಸುವಂತಹ ಮಾತು. ಸನ್ಯಾಸಿ ಪರಿವ್ರಜನ ಮಾಡ್ತಾ ಇರ್ತಾನೆ ಅಂದ್ರೆ ಊರಿಂದೂರಿಗೆ ಅಲಿತಾ ಇರ್ತಾನೆ, ಆದ್ರಿಂದ ಅವನಿಗೆ ಸ್ವಂತ ವಾಸಗೃಹ ಇಲ್ಲ, ಇರಬೇಕಾಗಿಲ್ಲ. ಈ ಅನಿಕೇತ ಅಂತ ಹೇಳ್ತಕ್ಕಂತಹ ಮಾತು ಗೃಹಸ್ಥನಾದ ಭಕ್ತನಿಗೆ ಹೇಗೆ ಅನ್ವಯವಾಗುತ್ತೆ ಅಂತಂದ್ರೆ, ಗೃಹಸ್ಥ ಭಕ್ತ ಅಂತ ಹೇಳ್ತಕ್ಕಂಥವನು ತನ್ನ ಮನೆಯನ್ನ ಭಗವಂತನ ನಿವಾಸ ಸ್ಥಾನ ಅಂತ ಭಾವಿಸ್ತಾನೆಯೇ ಹೊರತು ತನ್ನ ಸ್ವಂತ ಮನೆ ಅಂತ ಭಾವಿಸೋದಿಲ್ಲ. ಅಲ್ಲದೆ ಇತ್ತೀಚೆಗಿನ ಸನ್ಯಾಸಿಗಳು ಕೂಡ ಮಠ ಕಟ್ಟಿಕೊಂಡು ವಾಸವಾಗಿ ಇರ್ತಾರೆ, ಆದ್ರಿಂದ ಅವರನ್ನು ಕೂಡ ಅನಿಕೇತನರು ಅಂತ ಕರೆಯುವುದಕ್ಕಾಗೋದಿಲ್ಲ. ಆದರೆ ಸನ್ಯಾಸಿಗಳೇ ಆಗಲಿ ಗೃಹಸ್ಥರೇ ಆಗಲಿ ತಮ್ಮ ಮಠವನ್ನ ಅಥವಾ ಮನೆಯನ್ನ ತಮ್ಮ ಸ್ವಂತದ್ದು ಅಂತ ಭಾವಿಸದೆ ಭಗವಂತನದ್ದು ಅಂತ ಭಾವಿಸೋದ್ರಿಂದ ಅವರನ್ನು ಅನಿಕೇತನರು ಅಂತ ಕರೀಬಹುದು. ಇನ್ನು ಕೊನೆಯದಾಗಿ ಭಕ್ತನಾದವನು ಸ್ಥಿರಮತಿಯಾಗಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸ್ಥಿರಮತಿ ಅಂದ್ರೆ ಸ್ಥಿರವಾದ ಬುದ್ಧಿ ಉಳ್ಳವನು ಅಂತ ಅರ್ಥ. ಭಕ್ತ ಯಾವ ರೀತಿಯಲ್ಲಿ ಸ್ಥಿರಮತಿ ಅಂತ ಕೇಳಿದ್ರೆ, ಅವನ ಮನದಲ್ಲಿ ಡೋಲಾಯಮಾನ ಸ್ಥಿತಿ ಇರೋದಿಲ್ಲ. ಒಂದು ಸಲ ಶರೀರ ಸುಖವೇ ನಿಜವಾದ ಸುಖ ಅಂತ ಭಾವಿಸೋದು, ಇನ್ನೊಂದು ಸಲ ಭಗವದ್ ಆನಂದವೇ ನಿಜವಾದ ಸುಖ ಅಂತ ಭಾವಿಸೋದು. ಇದು ಒಂದು ಬಗೆಯ ಡೋಲಾಯಮಾನ ಸ್ಥಿತಿ. ಇನ್ನು ಒಮ್ಮೆ ಶ್ರೀರಾಮನನ್ನು ತನ್ನ ಇಷ್ಟ ದೇವತೆಯಾಗಿ ಭಾವಿಸೋದು, ಇನ್ನೊಮ್ಮೆ ಶಿವನನ್ನು ತನ್ನ ಇಷ್ಟ ದೇವತೆಯಾಗಿ ಭಾವಿಸೋದು. ಹೀಗೆ ತನ್ನ ಇಷ್ಟ ದೇವತೆಯನ್ನೇ ಬದಲಾಯಿಸ್ತಾ ಹೋಗುವಂತಹ ಸ್ಥಿತಿಯೇ ಡೋಲಾಯಮಾನ ಸ್ಥಿತಿ. ಇನ್ನು ಕೆಲವು ಸಾಧಕರಿಗೆ ಕೆಲ ಕಾಲ ಸಾಧನೆ ಮಾಡಿದ ಮೇಲೆ ಒಂದು ಸಂಶಯ ಹುಟ್ಟಿಕೊಳ್ಳುತ್ತೆ, ದೇವರು ನಿಜವಾಗಿ ಇದ್ದಾನೆಯೋ ಇಲ್ವೋ ಅಂತ. ಇದು ಒಂದು ಬಗೆಯ ಡೋಲಾಯಮಾನ ಸ್ಥಿತಿ. ಇನ್ನು ಕೆಲವು ಭಕ್ತರು ತಮ್ಮ ಗುರುಗಳನ್ನೇ ಬದಲಾಯಿಸ್ತಾ ಹೊಸ ಹೊಸ ಗುರುಗಳನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಅಮೆರಿಕದಲ್ಲಂತೂ ತಮ್ಮ ಗಂಡಂದ್ರನ್ನೇ ಬದಲಾಯಿಸ್ತಾ ಇರ್ತಾರೆ ಅಥವಾ ಹೆಣ್ಣಂದ್ರನ್ನೇ ಬದಲಾಯಿಸ್ತಾ ಇರ್ತಾರೆ. ಆದರೆ ನಿಜವಾದ ಭಕ್ತ ತನ್ನ ಇಷ್ಟ ದೇವತೆಯನ್ನು ಬದಲಾಯಿಸೋದಿಲ್ಲ, ತನ್ನ ಇಷ್ಟ ಮಂತ್ರವನ್ನು ಬದಲಾಯಿಸೋದಿಲ್ಲ, ತನ್ನ ಗುರುವನ್ನು ಬದಲಾಯಿಸೋದಿಲ್ಲ. ಹೀಗೆ ಒಬ್ಬ ಗುರು ಒಂದು ಮಂತ್ರ, ಒಬ್ಬ ಗುರು ಒಬ್ಬ ಗುರು ಒಬ್ಬ ದೇವರು ಒಂದು ಮಂತ್ರ ಅಂತನ್ವ ಇಷ್ಟನ್ನೇ ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತಾನೆ. ಆದ್ರಿಂದ ಅಂಥವನು ಸ್ಥಿರಮತಿ. ಹೀಗೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಎಂಬಲ್ಲಿಂದ ಹಿಡಿದು ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತನಲ್ವ ಇಲ್ಲಿಯವರೆಗೆ ಎಷ್ಟೆಷ್ಟು ಭಕ್ತ ಲಕ್ಷಣಗಳನ್ನು ಶ್ರೀಕೃಷ್ಣ ಹೇಳಿದಾನೋ ಅಷ್ಟು ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಭಕ್ತನೇ ಶ್ರೀಕೃಷ್ಣನಿಗೆ ಇಷ್ಟ ಅಂತನೋದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯಗಳಿಂದ ಭಗವಂತನಿಗೆ ಪ್ರಿಯನಾದವನು ಯಾರು ಅಂತ ಹೇಳ್ತಕ್ಕಂತಹ ತಿಳಿದು ಬರುತ್ತೆ ನಮಗೆ. ಹಾಗೇನೇನೆ ಭಗವಂತನ ಪ್ರೀತಿಯನ್ನ ಸಂಪಾದಿಸಿಕೊಳ್ಳಬೇಕು ಅಂತನ್ನುವ ಇಷ್ಟ ಇರುವವರು ಯಾವ ಯಾವ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾಗತ್ತೆ ಅನ್ನೋದು ಕೂಡ ನಮಗೆ ತಿಳಿದು ಬರುತ್ತೆ. ಕೊನೆಯ ಶ್ಲೋಕ ಕೊನೆಯದಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಯಾವ ಭಕ್ತರು ಶ್ರದ್ಧೆ ಉಳ್ಳವರಾಗಿ ಮತ್ಪರಾಯಣರಾಗಿ ಇಲ್ಲಿಯವರೆಗೆ ಹೇಳಿದಂಥ ಧರ್ಮ್ಯಾಮೃತವನ್ನು ಉಪಾಸನೆ ಮಾಡ್ತಾರೆಯೋ ಅವರು ನನಗೆ ಅತ್ಯಂತ ಪ್ರಿಯರು ಅಂತ. ಇಲ್ಲಿ ಅತೀವ ಪ್ರಿಯ ಅಂತ ಹೇಳ್ತಾ ಇದ್ದಾನೆ. ಅತ್ಯಂತ ಪ್ರಿಯರಾಗಬೇಕು. ಅತ್ಯಂತ ಪ್ರಿಯರಾಗುವುದು ಹೇಗೆ? ಈ ಗುಣಗಳೆಲ್ಲವನ್ನು ಕೂಡ ಪಾಲಿಸಬೇಕು, ಶ್ರದ್ಧೆಯಿಂದ ಪಾಲಿಸಬೇಕಂತೆ. ಈ ಶ್ರದ್ಧೆಯ ಮಾತನ್ನ ಭಗವದ್ಗೀತೆ ಇಡೀ ನಾವು ನೋಡ್ತಾ ಇರ್ತೇವೆ. ಮತ್ ಪರಾಯಣನಾಗಿ ಭಾವಿಸಬೇಕಂತೆ. ಅವನನ್ನೇ ಶ್ರೇಷ್ಠ ಅಂತ ತಿಳಿದುಕೊಂಡು ಈ ಒಂದು ಧರ್ಮವನ್ನು ಪಾಲಿಸಬೇಕಂತೆ. ಈ ಧರ್ಮವನ್ನು ಅಮೃತ ಧರ್ಮ ಅಂತ ಕರೆದಿದ್ದಾನೆ ಶ್ರೀಕೃಷ್ಣ. ಧರ್ಮ್ಯಾಮೃತ. ಈ ಧರ್ಮವನ್ನು ನಾವು ಪಾಲಿಸಿಕೊಂಡು ಬಂದಾಗ ನಮ್ಮ ಮನಸ್ಸು ಪಡತಕ್ಕಂಥ ಆನಂದವನ್ನು ಗಮನಿಸಿದಾಗ ಇದು ಗುಣಗಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಹೀಗೆ ಇಂತಹ ದಿವ್ಯ ಗುಣಗಳನ್ನು ಪರಿಪಾಲಿಸಿಕೊಂಡು ಬಂದು ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಉಪನ್ಯಾಸ ಮಾಲಿಕೆಯನ್ನು ಇಂದಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಒಂದು ವಾರವಿಡೀ ಎಲ್ಲರೂ ಆಶ್ಚರ್ಯ ಪಡುವಂತೆ ಆನಂದ ಪಡುವಂತೆ ನಡೆದು ಹೋಯಿತು. ಈ ಆನಂದದ ಸಂಕೇತವಾಗಿಯೋ ಎಂಬಂತೆ ಭಗವಂತ ಪುಷ್ಪವೃಷ್ಟಿಯನ್ನೇ ಮಾಡಿಬಿಟ್ಟಿದ್ದಾನೆ. ಜನಗಳಿಗೆ ಕಷ್ಟ ಆದರೂ ಕೂಡ, ಜನಗಳಿಗೆ ಕಷ್ಟ ಆದ್ರೂ ತಾನೇ ಕಷ್ಟ ಏನದು, ನೀರು ಮೈ ಮೇಲೆ ಬಿದ್ದರೆ ಕಷ್ಟ ಹೇಗಾಗುತ್ತೆ. ಅಂತೂ ಸುಖಕರವಾದಂತಹ ಒಂದು ಸನ್ನಿವೇಶವನ್ನು ಈ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾನೆ ಭಗವಂತ. ಇಲ್ಲದಿದ್ರೆ ಇದ್ದಕ್ಕಿದ್ದಂತೆ ಮಳೆ ಬರಬೇಕು ಅಂದರೆ ಹೇಗೆ ಸಾಧ್ಯ? ಎಂತೆಂತಹ ಕಾಡು ಪ್ರದೇಶದಲ್ಲೂ ಇವತ್ತು ಮಳೆ ಬರ್ತಾ ಇಲ್ಲ, ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ಮಳೆ ಬರ್ತಾ ಇಲ್ಲ, ಆದರೆ ನಗರಗಳಲ್ಲಿ ಇವತ್ತು ಮಳೆ ಚೆನ್ನಾಗಿ ಬರ್ತಾ ಇದೆ. ಏನು ಆಶ್ಚರ್ಯ! ಇದೆಲ್ಲ ಇಲ್ಲಿ ವಾಸವಾಗಿರ್ತಕ್ಕಂತಹ ಕೆಲವು ಸತ್ಪುರುಷರ ತಪಸ್ಸಿನ ಫಲ ಅಂತ ನಾವು ಹೇಳ್ಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂತೂ ಭಗವಂತನಲ್ಲಿ ಭರವಸೆ ಇಟ್ಟು ನಾವು ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ ನಮ್ಮ ಜೀವನ ಮಂಗಳಮಯವಾಗೋದ್ರಲ್ಲಿ ಸಂದೇಹವಿಲ್ಲ ಅಂತ ಈ ಮೂಲಕ ನಾವು ತಿಳಿದುಕೊಳ್ಳಬೇಕಾಗತ್ತೆ ಅಂತ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ.
ಓ ವಸುದೇವ ಸುತಂ ದೇವಂ ತ್ವಂ ಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಹರಿಃ ಓಂ.